ಉಪವಾಸಂತೆ ಅದು ಮಾತ್ರ ಆಗೋದಿಲ್ಲ ಸರ್. ಅಂದ್ರೆ ಪ್ರಾಣ ಕೊಡೋದು ಎಮೋಷನಲ್ಲು, ಉಪವಾಸ ಕೊಡೋದು ಪ್ರಾಕ್ಟಿಕಲ್ಲು. ಅದನ್ನ ಮಾಡಕ್ ತಯಾರಿಲ್ಲ ಅವ್ರು. ಎಮೋಷನಲ್ಲಿ ಮಾತಾಡೋದು ಬೇರೆ, ಪ್ರಾಕ್ಟಿಕಲ್ಲಿ ಮಾತಾಡೋದು ಬೇರೆ. ದುರ್ಯೋಧನೆಗೆ ಅರ್ಥ ಆಗಿದೆ, ಇವರೆಲ್ಲ ಪ್ರಾಣ ಕೊಡ್ಲಕ್ ಬಂದಿದ್ದಾರೆ. ಭೀಷ್ಮರು ಸಾಯ್ಲಕ್ ಬಂದಿದ್ದಾರೆ, ಹೊರತು ಕೆಲಸಕ್ ಬಂದಿಲ್ಲ. ದ್ರೋಣದ ಸ್ಥಿತಿನೂ ಹಾಗೇನೆ. ಯಾಕೆ ಅವನೇ ಹೇಳಿದ್ದಾನೆ, ತವ ಶಿಷ್ಯೇನ ಧೀಮತ, ದುಷ್ಟದುಮ್ನ ಬಂದಿರದೆ ಅವ್ರನ್ನ ಕೊಲ್ಲಿಕ್ಕೆ. ಒಂದೇ ಕೊಲ್ತಾನೆ, ಇವ್ರು ಸತ್ತೇ ಸಾಯ್ತಾರೆ. ಎಲ್ಲ ಗಾನ್ ಕೇಸ್ಗಳು ಇವೆಲ್ಲ ಕೂಡ. ಭೀಷ್ಮರನ್ನ ಸಾವು ಅರ್ಜುನ ಕೊಲ್ತಾನೆ ಚಿಕ್ಕಂಡಿ ನೆಪ ಮಾಡಿಕೊಂಡು, ದ್ರೋಣರನ್ನ ದುಷ್ಟದುಮ್ನ ಕೊಂದು ಬಿಡ್ತಾನೆ, ಕೃಪಾಚಾರ್ಯರಿಗೆ ಸಾವಿಲ್ಲ, ಕರ್ಣನ ಅರ್ಜುನ ಕೊಂದು ಬಿಡ್ತಾನೆ, ವಿಕರ್ಣನ ದೇವ ಪ್ರತಿಜ್ಞೆ ಮಾಡಿ ಆಗಿದೆ ಕೊಲ್ತೇನೆ ಅಂತ ಹೇಳಿಬಿಟ್ಟು. ಅಶ್ವತ್ಥಾಮರಿಗೆ ಚಿರಂಜೀವಿತ್ವನೆ, ಅದನ್ನ ಹಾದಿಗೆ ಬಂದವರೇ ಹೊರತು ಮನಸ್ಪೂರ್ವಕ ಬಂದವರಲ್ಲ. ಸೋಮದತ್ತಿ ಸಾತ್ವಿಕಿ ಮೇಲೆ ಕಣ್ಣು, ನನ್ನ ಮೇಲೆ ಏನೂ ಇಲ್ಲ ಅವನಿಗೆ ಅಂದ್ರೆ. ಯಾರು ಕೂಡ ರಿಲೇಯಬಲ್ ಅಲ್ವೇ ಅಲ್ಲ ಅಂತ ಗೊತ್ತಾಗಿದೆ ಅವರು. ಅದಕ್ಕೆ ಸಾಯ್ಲಕ್ ಬಂದವರೇ ಹೊರತು ಯುದ್ಧ ಮಾಡ್ಲಿಕ್ಕೆ ಬಂದವರಲ್ಲ. ಮದರ್ಥೇ ತಕ್ತ ಜೀವಿತಾಹ, ಇಷ್ಟು ಹೇಳಿ ಅವರ ಅನುಕೂಲನೆ ಬೇಕಾದಷ್ಟಿದೆ ಅವರಿಗೆ. ನಾನಾ ಶಸ್ತ್ರ ಪ್ರಹರಣಾಹ ಸರ್ವೇ ಯುದ್ಧ ವಿಶಾರದಾಹ, ಅನೇಕ ವಿಧವಾದ ಆಯುಧಗಳನ್ನು ಹೊಂದಿದ್ದಾರೆ, ಯುದ್ಧ ಮಾಡುವಲ್ಲಿ ಒಳ್ಳೆ ನಿಪುಣರಾಗಿದ್ದಾರೆ. ಎಷ್ಟರಲ್ಲಿ ಫುಲ್ಲಿ ಎಕ್ವಿಪ್ಪಡವರು, ಮನಸ್ಸಿನಲ್ಲಿ ಮಾತ್ರ ಅವರಿಗೆ ನಂಬಿಕೆ ಇಲ್ಲ ಅನ್ನೋ ಭಾವನೆ ಬಂದಿದೆ. ಇಷ್ಟು ಹೇಳಿ ದುರ್ಯೋಧನ ಮುಂದಿನ ಮಾತಾಡ್ತಾನೆ, ಬಹಳ ಇಂಪಾರ್ಟೆಂಟ್. ಇಷ್ಟೊತ್ತು ಕೂಡ ಹೇಳಿದ್ದರ ತಾತ್ಪರ್ಯ ಏನು ಅಂದ್ರೆ, ಅವನೇ ಹೇಳ್ತಾನೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಪರ್ಯಾಪ್ತಂತಿದ ನೈತೇಷಾಂ ಬಲಂ ಭೀಮಾಭಿರಕ್ಷಿತಂ. ಇದು ಅವನ ಮುಂದಿನ ಮಾತು. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಪರ್ಯಾಪ್ತಂತಿದ ನೈತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅದು ಈ ಶ್ಲೋಕ ಅರ್ಥ ಮಾಡ್ಕೊಳ್ಳೋದು ಹೊರಟಾಗ ತುಂಬಾ ಜನ ತಪ್ಪು ಮಾಡಿದ್ದಾರೆ. ಮತ್ತೆ ಅಂಗಡಿಯಲ್ಲಿ ಭಗವದ್ಗೀತೆ ಸಿಗದೇ ಇರೋ ಅಂಗಡಿಗಳೇ ಇಲ್ಲ ಅಂತ ಹೇಳ್ಬೋದು ಹೆಚ್ಚು ಕಡಿಮೆ. ಯಾರು ಒಂದು ಟ್ರಾನ್ಸ್ಲೇಷನ್ ಇದ್ದೇ ಇರುತ್ತೆ ಅದಕ್ಕೂ. ನೀವು ಅರ್ಜೆಂಟ್ ರೈಲ್ವೆ ಸ್ಟೇಷನ್ ಹೋಗಿ ಭಗವದ್ಗೀತೆ ಕಾಪಿ ಸಿಗುತ್ತೆ, ನಾವೆಲ್ ಸಿಗದೇ ಇರಬಹುದು. ಸಿನಿಮಾ ಹಾಡಿನ ಪುಸ್ತಕ ಸಿಗೋದು ಗ್ಯಾರಂಟಿ ಇಲ್ಲ, ಆದ್ರೆ ಭಗವದ್ಗೀತೆ ಸಿಗೋದು ಮಾತ್ರ ಗ್ಯಾರಂಟಿ. ಅದು ಈ ಕಾಲಕ್ಕೂ ಭಗವದ್ಗೀತೆ ಎಷ್ಟು ಪಾಪುಲರ್ ಆಗಿದೆ ಅಂತ ಹೇಳಿದ್ರೆ ಗುರುತದ. ಬಸ್ ಸ್ಟ್ಯಾಂಡ್ ಹೋಗಿ, ರೈಲ್ವೆ ಸ್ಟೇಷನ್ ಹೋಗಿ, ಎಲ್ಲಿ ಬೇಕಾದ್ರೂ ಹೋಗಿ ಭಗವದ್ಗೀತೆ ಒಂದು ಬಗ್ಗೆ ಸಿಕ್ಕೇ ಸಿಗುತ್ತೆ. ಯಾಜ ರೂಲ್ ಒಂದು ಟ್ರಾನ್ಸ್ಲೇಷನ್ ಇರುತ್ತೆ ಅದಕ್ಕೊಂದು, ಯಾಜ ರೂಲ್ ತಪ್ಪು ಆಗಿರುತ್ತೆ. ಇದು ಭಾರಿ ಇಂಪಾರ್ಟೆಂಟ್. ಅಲ್ಲಿ ಇದಕ್ಕೆ ಅರ್ಥ ಬರೆದಿರ್ತಾರೆ ತುಂಬಾ ಜನಗಳು, ಓದಿ ನೋಡಿ ತಕ್ಷಣ ಗೊತ್ತಾಗುತ್ತೆ ಅದರ ಅರ್ಥ ಏನು ಅಂದ್ರೆ. ಜನ ಬರೆದ ಅರ್ಥ ಏನು ಅಂದ್ರೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಭೀಷ್ಮಾಭಿರಕ್ಷಿತವಾದ ನಮ್ಮ ಸೈನ್ಯ ಅಪರ್ಯಾಪ್ತಂ ತುಂಬಾ ದೊಡ್ಡದು, ಲಿಮಿಟ್ಲೆಸ್ ಅಂತ. ಪರ್ಯಾಪ್ತ ಅಂದ್ರೆ ಲಿಮಿಟೆಡ್, ಅಪರ್ಯಾಪ್ತ ಅನ್ಲಿಮಿಟೆಡ್ ಅಂತ. ನಮ್ಮ ಸೈನ್ಯ ಭಾರಿ ದೊಡ್ಡದು, ಬನೇನೇ ಇಲ್ಲ ಅದಕ್ಕೆ. ಆದ್ರೆ ಪರ್ಯಾಪ್ತಂ ತಿರವೇತೆ ಶಾಂ ಬಲಂ ಭೀಮಾಭಿರಕ್ಷಿತಂ, ಪಾಂಡವರ ಸೇನೆ ಭೀಮಾಭಿರಕ್ಷಿತ ಅದು ಪರ್ಯಾಪ್ತಂ, ಬಹಳ ಲಿಮಿಟೆಡ್ ಆಗಿದೆ ಅದು. ನಮಗೆ ಅನ್ಲಿಮಿಟೆಡ್, ಪಾಂಡವರು ಲಿಮಿಟೆಡ್, ಈ ಅರ್ಥ ಎಲ್ಲರೂ ಬರೆದಿದ್ದ ಈ ಅರ್ಥ. ಎಷ್ಟೆಷ್ಟೋ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೂಡ ಕೊಟ್ಟಿದ್ದಿಷ್ಟೇನೆ, ನಿಜವಾದ ಅರ್ಥ ಅದಲ್ಲ. ನಮಗೆ ರಾಘವೇಂದ್ರ ಸ್ವಾಮಿಗಳಂತ ಜ್ಞಾನಿಗಳ ಉಪಕಾರ ಇವ ನಮಗೆ ಗೊತ್ತಾಗಿದೆ. ಅವರು ಅರ್ಥ ಬರೀತಾರೆ, ಗೀತಾ ವಿವೃತ್ತಿಯಲ್ಲಿ ಅರ್ಥ ಬರೀತಾರೆ, ಈ ಅರ್ಥ ಅಲ್ಲ ಅಂತೇಳಿ. ಪಾಂಡವರ ಸೈನ್ಯ ಚಿಕ್ಕದು, ನಮ್ಮ ಸೈನ್ಯ ದೊಡ್ಡದು ಅಂತ ಅರ್ಥ ದುರ್ಯೋಧನ ಮನಸ್ಸು. ಇವರು ಟ್ರಾನ್ಸ್ಲೇಟರ್ ಮಾಡೋ ಮನಸ್ಸಲ್ಲಿ ಇರಬಹುದು, ದುರ್ಯೋಧನ ಮನಸ್ಸಲ್ಲಿ ಮಾತ್ರ ಅರ್ಥ ಇಲ್ಲ ಅಂತ. ಅದೇನು ಅರ್ಥ ಅದಕ್ಕೆ? ಪರ್ಯಾಪ್ತಂ ಅಪರ್ಯಾಪ್ತಂ ಅನ್ನೋದಕ್ಕೆ ಡಿಕ್ಷನರಿ ತೆಗಿಬೇಕು. ನಾವೀಗ ಫಸ್ಟ್ ಡಿಕ್ಷನರಿ ತೆಗೆದಾಗ ಅರ್ಥಗಳು ಉಂಟದ್ರು ನೋಡಿ, ನಿಮ್ಮ ಅರ್ಥಗಳಿವೆ ಅದೆಲ್ಲ ಬೇಡ ನಮಗೆ. ಎರಡು ಅರ್ಥ ಬೇಕೀಗ. ಅವ್ರು ಬರೆದಿದ್ದೇನು, ಪರ್ಯಾಪ್ತ ಅಂದ್ರೆ ಸೀಮಿತ, ಅಪರ್ಯಾಪ್ತ ಅಂದ್ರೆ ಅಪರಿಮಿತ ಅಂತ. ಪರಿಮಿತ ಅಪರಿಮಿತ ಆ ಇನ್ನೊಂದು ಅರ್ಥ ಇದೆ. ಪರ್ಯಾಪ್ತ ಅಂದ್ರೆ ಸಮರ್ಥ, ಅಪರ್ಯಾಪ್ತ ಅಂದ್ರೆ ಅಸಮರ್ಥ ಅಂತ ಇನ್ನೊಂದು ಅರ್ಥ. ಸಮರ್ಥ ಅಸಮರ್ಥ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ನಮ್ಮ ಸೈನ್ಯ ಪರಿಮಿತ ಅಂತ ಅವರ ಅರ್ಥ ಬರೆದ್ರೆ ರಾಯರ ಅರ್ಥ ಬರೀತಾರೆ ಅದಕ್ಕೆ, ನಮ್ಮ ಸೈನ್ಯ ಅಸಮರ್ಥ, ನಮ್ಮ ಸೈನ್ಯ ಅಸಮರ್ಥ, ಪಾಂಡವರ ಸೈನ್ಯ ಸಮರ್ಥ. ಇದು ನಿಜವಾದ ಅರ್ಥ. ನಾವು ಇಬ್ಬರು ಯುದ್ಧ ಮಾಡಕ್ ನಿಂತಿದ್ದೇವೆ, ಇಷ್ಟೊತ್ತು ಪಟ್ಟಿ ಮಾಡಿ ಕೊಟ್ಟಿದ್ದೇನೆ, ಯಾರ್ಯಾರಿದ್ದಾರೆ ಅಂತ ಹೇಳಿಬಿಟ್ಟು ಫಲಿತಾಂಶ ಹೇಳ್ತಾ ಇದ್ದಾರೆ. ನಮ್ಮ ಸೈನ್ಯ ಪಾಂಡವರನ್ನ ಗೆಲ್ಲಲಿಕ್ಕೆ ಅಸಮರ್ಥ, ದೊಡ್ಡದಾಗಿದ್ರು ಕೂಡ. ಆದ್ರೆ ಪಾಂಡವರ ಸೈನ್ಯ ಚಿಕ್ಕದಾಗಿದ್ದರೂ ಕೂಡ ನಮ್ಮನ್ನ ಗೆಲ್ಲಲಿಕ್ಕೆ ಸುಸಮರ್ಥ. ಅದು ಟೋಟಲ್ ಡಿಫರೆಂಟ್ ಮೀನಿಂಗ್ ಪೂರ್ತಿಯಾಗಿ. ಅವ್ರ ಪ್ರಕಾರ ಅರ್ಥ ಏನೋ, ಪಾಂಡವರ ಸೈನ್ಯ ಏನ್ ಬಿಡಿ ಪರವಾಗಿಲ್ಲ, ನಮ್ಮ ದೊಡ್ಡದವರು ಚಿಕ್ಕದು ಇಷ್ಟೇನೆ. ಇಲ್ಲಿ ಹಾಗಲ್ಲ, ಪಾಂಡವರ ಸೈನ್ಯ ಸಮರ್ಥವಾಗಿದೆ, ನಾನು ಅಸಮರ್ಥವಾಗಿದೆ ಅಂತ ಹೇಳಿ ಅವನಿಗೆ ಭಯ ಬರ್ತಾ ಇದೆ. ಯಾವ ಅರ್ಥ ಸರಿ ಅಂತ ಮುಂದಿನ ಪ್ರಶ್ನೆ. ಯಾವ ಅರ್ಥ ಸರಿ ಆಗಿದ್ರೆ, ಎರಡು ಅರ್ಥಗಳು ಡಿಕ್ಷನರಿಯಲ್ಲಿದೆ, ಡಿಕ್ಷನರಿ ತೆಗೆದು ಎರಡು ಅರ್ಥನೂ ಇದೆ ಅವ್ರಿಗೆ. ಯಾವ ಅರ್ಥ ಸರಿ ಈಗ? ನೀವೆಲ್ಲ ಸಮಾಜ ಖುಷಿ ಅನ್ಸುತ್ತೆ ನೋಡಿ, ಎರಡು ಅರ್ಥನೂ ಇದೆ. ನಿಮ್ಮ ನೀವು ಇಟ್ಕೊಂಡು ನಮ್ಮ ನಾವು ಇಟ್ಕೊತೇವೆ ಸುಮ್ಮನೆ ಗಲಾಟೆ ಮಾಡೋದಕ್ಕೆ. ನಿಮ್ಮ ಅರ್ಥ ನಮಗೆ, ನಮ್ಮ ಅರ್ಥ ನಮಗೆ, ಮತ್ತೆ ಯೋಚನೆ ಮಾಡಬೇಕು ಅಂತ ನಮಗೆ ಅನಿಸುತ್ತೆ. ಅದಕ್ಕೆ ಹೇಳ್ತಾರೆ, ಅದು ನಮ್ಮರ್ಥ ನಿಮ್ಮರ್ಥ ಅಂತ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ಆಬ್ಜೆಕ್ಟಿವ್ ಆಗಿ ವಿಚಾರ ಮಾಡಿದ್ರೆ ಒಂದೇ ಅರ್ಥ ಇರಬೇಕು, ಒಂದರ್ಥ ಯಾವುದು ಅಂತ ತಿಳ್ಕೋಬೇಕು. ಯಾವ ಅರ್ಥ ಸರಿ ಇದಕ್ಕೆ? ನಿಮ್ಮರ್ಥ ನಮ್ಮದು ದೊಡ್ಡದು, ಅವರು ಚಿಕ್ಕದು, ನಮ್ಮದು ಅಪಾರವಾದದ್ದು, ಪಾಂಡವರು ಸ್ವಲ್ಪ ಕಡಿಮೆ, ತುಂಬಾ ಕಡಿಮೆ ಆಗಿದ್ದು ಅಂತ ಹೇಳ್ತಿರಲ್ಲ, ಆ ರೀತಿ ಅರ್ಥ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎರಡರ್ಥ ಇದೆ ಅಂದ ಮಾತ್ರಕ್ಕೆ ಎರಡನ್ನು ಮಾಡಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಎರಡರ್ಥ ಇದ್ದ ಮಾತ್ರಕ್ಕೆ ಎರಡನ್ನು ಮಾಡಬೇಕು ಅಂತ ಅರ್ಥ ಅಲ್ಲ. ಒಂದು ಮಾತ್ರ ಮಾಡಬೇಕಾಗತ್ತೆ. ಉದಾಹರಣೆಗೆ ಸಂಸ್ಕೃತದಲ್ಲಿ ಸೈಂಧವ ಅಂತ ಒಂದು ಶಬ್ದ ಇದೆ, ಅದಕ್ಕೆ ಎಷ್ಟರ್ಥ ಇದೆ ಗೊತ್ತೇನು? ತುಂಬಾ ಅರ್ಥ ಇದೆ. ಮುಖ್ಯವಾದ ಮೂರು ಅರ್ಥಗಳು. ಸೈಂಧವ ಅಂದ್ರೆ ಉಪ್ಪು ಅಂತ ಒಂದು ಅರ್ಥ, ಸೈಂಧವ ಲವಣ ಅಂತ ಕರೀತಾರೆ ನೋಡಿ, ಉಪ್ಪು ಅಂತ ಅರ್ಥ. ಇನ್ನೊಂದರ್ಥ ಸೈಂಧವ ಅಂದ್ರೆ ಕುದುರೆ ಅಂತ ಅರ್ಥ. ಹಿಂದೂ ದೇಶದ ಕುದುರೆ ಭಾರಿ ಪ್ರಸಿದ್ಧ, ಸೈಂಧವ ಕುದುರೆ ಅಂದ್ರೆ ಹಿಂದೂ ದೇಶದ ಕುದುರೆ ಅಂತ ಅರ್ಥ. ಎರಡನೇದು. ಮೂರನೇ ಅರ್ಥ ಸೈಂಧವ ಅಂತ ಹೇಳಿದ್ರೆ ಜಯದ್ರಥ, ಈ ದುರ್ಯೋಧನ ತಂಗಿಯ ಗಂಡ, ಅವನು ಸೈಂಧವ ಅಂತ ಹೆಸರು. ಮೂರರ್ಥ ಇದೆ ಅಂತ ಮಾತ್ರಕ್ಕೆ ಮೂರರ್ಥ ತಗೋಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಮತ್ತೆ ಯಾವ್ದು ಹೆಚ್ಚರಿಯಲ್ಲಿ ಇರೋ ಅರ್ಥ ಎಲ್ಲ ತಗೊಂಡ್ರೆ ಗೋವಿಂದ ಎಲ್ಲ ಕತೆ ಹಾಳಾಗಿ ಹೋಗುತ್ತೆ. ಬೇಕಾದಷ್ಟ ಮಾತ್ರ ಸೂಟಬಲ್ ಮಾತ್ರ ತಗೋಬೇಕು ಅದಕ್ಕೆ. ಹೇಗೆ? ಊದು ಕೂತಿರ್ತಾನೆ ಸೈಂಧವ ಮಾನಯ ಅಂತ ಹೇಳ್ತಾನೆ. ಸೈಂಧವ ತಗೊಂಡ್ ಬಾ, ಕುದುರೆ ತಂದು ನಿಲ್ಸ್ಬಿಟ್ಟು ಏನ್ ಮಾಡ್ಬೇಕು ಅಂತ ಪಾಪ ಹುಚ್ಚ ಅಂತ ಕರೀತಾನೆ. ಆಗ ಉಪ್ಪಾಕು ಅಂತ ಅರ್ಥ ಅದಕ್ಕೆ, ಉಪ್ಪು ಕಡಿಮೆ ಆಗಿದೆ ಉಪ್ಪಾಕು ಅಂತ ಅರ್ಥ. ನೋಡಿ, ಅಲ್ಲಿ ಮೂರರ್ಥ ಇದ್ದು ಮಾತ್ರಕ್ಕೆ ಮೂರರ್ಥ ತಂದ್ರೆ ಉಂಟು. ಕುದುರೆ ತಂದ್ರೆ ಎದ್ದೋಡೇ ಇರ್ತಾರೆ, ಆಗಲೇ ಇರೋದೇ ಗುಡ್ಡು ಕೂತಾನೆ ಇರೋದಿಲ್ಲ ಮಗ. ಇದೇನ್ ಬಂತಾರೆ ಗ್ರಾಚಾರ ಅಂತ ಹೇಳಿದ್ರು. ಅದು ಮುಗೀತು, ಎಲ್ಲ ಊಟ ಎಲ್ಲ ಮುಗಿದೋಗ್ಬಿಡ್ತು, ಇದನ್ನೆಲ್ಲ ಡ್ರೆಸ್ ಮಾಡ್ಕೊಂಡು ತಯಾರಾಗಿಬಿಟ್ಟ ಹೋಗ್ಲಿಕ್ಕೆ ಹೋಗ್ತಾರೆ. ಸೈಂಧವ ಮಾರಾಯ ಅಂತ ಹೇಳಿ ಉಪ್ಪಿನ ಪ್ಯಾಕೆಟ್ ತಂದ್ಕೊಟ್ಟು, ಟೇಬಲ್ ಸಾಲ್ ತಂದ್ಕೊಟ್ರೆ ಇಟ್ಕೊಂಡ್ಬಿಡುತ್ತ. ಈ ಸೈಂದ ಕುದುರೆ ತಗೊಂಡ್ಬಾರಾಯ ಅಂತ ಅರ್ಥ. ಈಗ ಅವ್ನು ಯಾವ ಸಮಯದಲ್ಲಿ ಹೇಳ್ತಾನೆ ನೋಡ್ಬೇಕು. ದೊಡ್ಡ ಪ್ರಯಾಣಕ್ಕೆ ಹೊರಟಾಗ ಕುದುರೆ ಅಂತ ಅರ್ಥ, ಊಟಕ್ಕೆ ಕೂತಾಗ ಅದು ಉಪ್ಪು ಅಂತ ಅರ್ಥ. ಅರ್ಜುನ ಸೈಂಧವನ್ನು ಕೊಂದು ಬಿಟ್ಟ ಅಂತ ಹೇಳ್ತಾರೆ, ಉಪ್ಪು ತಿಂದು ಬಿಟ್ಟ ಅಂತ ಅರ್ಥ ಮಾಡ್ತಾರೆ. ಅದಕ್ಕೆ ಸೈಂಧವನನ್ನು ಜಯದ್ರಥನನ್ನು ಕೊಂದ ಅಂತ ಅರ್ಥ. ಅದಕ್ಕೆ ಯಾವುದೇ ಪ್ರಸಂಗ ಮಾತ್ರ ಅರ್ಥ ಮಾಡ್ಕೋಬೇಕಾದ್ರೆ ಕಾಂಟೆಕ್ಸ್ಟ್ ಅಂತ ಒಂದಿದೆ. ಅದಕ್ಕೆ ಎಷ್ಟೋ ಸರ್ತಿ ಸ್ಕೂಲ್ ಕಾಲೇಜ್ನಲ್ಲಿ ಒಂದು ಮಾತು ಉಪಯೋಗಿಸಿರ್ತಾರೆ, ಎಕ್ಸ್ಪ್ಲೈನ್ ದಿ ಫಾಲೋಯಿಂಗ್ ವಿತ್ ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ ಅಂತ ಇದೆ. ಎಲ್ಲಾ ಪರೀಕ್ಷೆಯನ್ನು ಸಮಾನವಾಗಿ ಕೇಳ್ತಾ ಇರ್ತಾರೆ. ಯಾಕೆ ಗೊತ್ತಾ? ಕಾಂಟೆಕ್ಟ್ ಅನ್ನು ಬಿಟ್ರೆ ಅದಕ್ಕೆ ಅಪಾರ್ಥವಾದ ಸಂಭವನೇ ಜಾಸ್ತಿ. ಆದ್ದರಿಂದ ಪರ್ಯಾಪ್ತ ಅಪರ್ಯಾಪ್ತ ಎರಡು ಅರ್ಥ ಇದ್ರು ಕೂಡ, ಎರಡಕ್ಕೂ ಪದಗಳಿಗೂ ಬೇರೆ ಬೇರೆ ಅರ್ಥ ಎರಡೆರಡು ಇದ್ರು ಕೂಡ ಯಾವತ್ತು ತಗೊಳ್ಬೇಕು ಅಂತ ಯೋಚನೆ ಮಾಡಬೇಕು. ನಮ್ಮದು ಭಾರಿ ದೊಡ್ಡದು, ಪಾಂಡವರು ಭಾರಿ ಸಣ್ಣದು ಅಂತ ಅರ್ಥ ಮಾಡ್ತಿರಲ್ಲ, ಸ್ವಲ್ಪ ಯೋಚನೆ ಇದೆ ನಿಮಗೆ. ಇದಕ್ಕೀಗ ಯಾತಕ್ಕೆ ಗೊತ್ತಾ? ಪಾಂಡವರ ಸೈನ್ಯ ಎಷ್ಟಿದೆ? ಏಳಿದೆ. ಇವ್ರದ್ದು ಎಷ್ಟಿದೆ? ಹನ್ನೊಂದಿದೆ. ಅದಕ್ಕೆ ನಿಮ್ಮ ಅರ್ಥ ಏನು? ನಮ್ಮದು ಅಪಾರವಾದದ್ದು, ಅವರು ತುಂಬಾ ಕಡಿಮೆ ಆದದ್ದು. ಸ್ವಲ್ಪ ಯೋಚನೆ ಮಾಡ್ತೀರಾ? ಏಳಕ್ಕಿಂತ ಹನ್ನೊಂದು ದೊಡ್ಡದು ನಿಜ, ಅದು ಅಪಾರ ಏನು ಅಲ್ಲ. ಅದು ಒಂದು ಏಳು ಹನ್ನೊಂದಕ್ಕೇನು ಅಂತ ಡಿಫರೆನ್ಸ್ ಇಲ್ಲ. ನಾಟಿ ಒನ್ ಡಬಲ್, ಅದು ಹನ್ನೊಂದು ನಾಟಿ ಒನ್ ಡಬಲ್ ಅಂದ್ರೆ ಅಪಾರ ಹೇಗಾಗುತ್ತೆ? ಅದು ಅಪಾರ ಅನ್ನ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅದು ಇನ್ಫೈನೈಟ್ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ ಮೇಲೆ ಅಪಾರ ಅನ್ನ ಅರ್ಥ ಕೆಲಸಕ್ಕೆ ಬಾರದು, ಅರ್ಥ ಮಾಡಲಿಕ್ಕೆ ಹೋಗಬಾರದು ಅಂತ. ಅಪಾರ ಅಂತ ಅರ್ಥ ಮಾಡಬಾರದು. ಅದನ್ನೇ ಮತ್ತೆ ಅಷ್ಟೇ ಅಲ್ಲ, ಪಾಂಡವರ ಸೈನ್ಯ ನೆಗ್ಲೆಕ್ಟ್ ಮಾಡೋ ದೃಷ್ಟಿಯಿಂದ ಅವನು ಮಾತಾಡ್ತಾ ಇಲ್ಲ. ಯಾಕೆ ಗೊತ್ತಾ? ಮತ್ತೆ ಹೇಳಿದ್ದಾನೆ, ಪಶ್ಯೈತಾಂ ಪಾಂಡುಪುತ್ರ ನಾಮ ಆಚಾರ್ಯ ಮಹತೀಂ ಚಮುಂ ಅಂತ ಹೇಳಿದ್ದಾನೆ. ಪಾಂಡವರ ದೊಡ್ಡ ಸೈನ್ಯ ನೋಡಿ ಅಂತ ಹೇಳಿದ್ದಾನೆ. ಈಗಾಗಲೇ ದೊಡ್ಡ ಸೈನ್ಯ ನೋಡಿ ಅಂತ ಹೇಳಿದ್ರು ದುರ್ಯೋಧನ, ಇದು ಚಿಕ್ಕ ಸೈನ್ಯ ಅಂತ ಹೇಳ್ತಾನೆ. ಮತ್ತೆ ಕಾಂಟ್ರಡಿಕ್ಷನ್ ಬರುತ್ತೆ, ಅರ್ಥ ಮಾಡಕ್ಕೆ ಬರೋದಿಲ್ಲ. ಅದು ಇನ್ನೊಂದು ಪ್ರಾಬ್ಲಮ್ ಇದೆ. ಪಾಂಡವರ ಸೈನ್ಯ ಪರಿಮಿತ, ನಮ್ಮ ಸೈನ್ಯ ಅಪರಿಮಿತ ಅಂತ ಅರ್ಥ ಇದ್ದಿದ್ರೆ ಅಷ್ಟೇ ಹೇಳಬೇಕಾಗಿತ್ತು. ಅವನು ಇನ್ನೊಂದು ಸೇರಿಸಿದ್ದಾನೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಧಿರಕ್ಷಿತಂ ಅಂತ ಅಡ್ಜೆಕ್ಟಿವ್ ಅರ್ಥ. ಪರ್ಯಾಪ್ತಂತಿದ ನೇತೇಶಾಂ ಬಲಂ ಭೀಮಾಧಿರಕ್ಷಿತಂ ಅಂತ ಹೇಳಿದೆ. ಬರೀ ಚಿಕ್ಕದು ದೊಡ್ಡದು ಅಂತ ಹೇಳೋದಾಗಿದ್ರೆ ಅವನು ಭೀಮಾಧಿರಕ್ಷಿತ ಭೀಷ್ಮಾವಿ ಯಾತಕ್ಕೆ ಬೇಕಾದಕ್ಕೆ ಬೇಕಿರಲಿಲ್ಲ. ಇಷ್ಟೆಲ್ಲ ತೊಂದರೆ ಇರೋದ್ರಿಂದ ಪರಿಮಿತ ಅಪರಿಮಿತ ಅಂತ ಅರ್ಥ ಮಾಡಕೂಡುದು ಅಂತ ಅರ್ಥ. ಅರ್ಥ ಮಾಡ್ಲಿಕ್ಕೆ ಹೋಗಬಾರ್ದು ಅಂದ್ರೆ ಜನ ಸಾವಿರ ಮಾಡ್ಕೊಳ್ಳಿ. ದುರ್ಯೋಧನ ಕೂಡ ಅರ್ಥ ಬೆಚ್ಚಿಗೆ ಆಗೋದಿಲ್ಲ, ದುರ್ಯೋಧನ ಕೂಡ ಒಪ್ಪೋದಿಲ್ಲ ಅರ್ಥವನ್ನ ಗಮನಿಸಬೇಕು. ಮತ್ತೆ ಯಾವ ಅರ್ಥ ಮಾಡ್ಬೇಕದಕ್ಕೆ? ಈ ಅರ್ಥ ಇದೆ, ಪಾಂಡವರ ಸೈನ್ಯ ಪರ್ಯಾಪ್ತಂ, ನಮ್ಮನ್ನು ಗೆಲ್ಲೋದಕ್ಕೆ ಸಮರ್ಥವಾಗಿದೆ. ನಮ್ಮ ಸೈನ್ಯ ಅಪರ್ಯಾಪ್ತಂ, ಸಮರ್ಥವಾಗಿಲ್ಲ. ಇದು ಹನ್ನೊಂದು ಆದ್ರೂ ಸಮರ್ಥವಾಗಿಲ್ಲ, ಅದು ಏಳು ಆದ್ರೂ ಸಮರ್ಥವಾಗಿದೆ ಅಂತ ಹೇಳ್ತಾರೆ. ಯಾತಕ್ಕೆ? ಅದಕ್ಕೆ ಅಡ್ಜೆಕ್ಟಿವ್ ಹಾಕಿದ್ದವು. ಪಾಂಡವರ ಸೈನ್ಯ ಏಳು ಆದ್ರೆ ಸಮರ್ಥ ಯಾತಕ್ಕೆ ಗೊತ್ತಾ? ಭೀಮಾಭಿರಕ್ಷಿತಂ, ಭೀಮಸೇನ ಕಾಪಾಡ್ತಾ ಇದ್ದಾನೆ, ಅದಕ್ಕೆ ಪರ್ಯಾಪ್ತಂ ಅಂತ. ನಮ್ಮ ಸೈನ್ಯ ಹನ್ನೊಂದು ನಿಜ, ಆದ್ರೆ ಲೀಡರ್ ಯಾರು? ಇದಕ್ಕೆ ಕ್ರಿಕೆಟ್ ಟೀಮ್ ಅನೌನ್ಸ್ ಕ್ಯಾಪ್ಟನ್ ಯಾರು ನೋಡ್ತಾರೆ? ಇವನು ಕ್ಯಾಪ್ಟನ್ನ ಹಾಗೆ ಫಿಕ್ಸಿಂಗ್ ಮಾಡಿಕೊಂಡು ಬರ್ತಾನೆ ತಿಳ್ಕೊಂಡ್ಬಿಡ್ತಾನೆ. ಕ್ಯಾಪ್ಟನ್ ನೋಡಿದ ತಕ್ಷಣ ತೀರ್ಮಾನ ಆಗ. ಭೀಷ್ಮಾಭಿರಕ್ಷಿತಂ, ಹನ್ನೊಂದು ಅಕ್ಷರ ಸೈನ್ಯ ದೊಡ್ಡದು, ಕ್ಯಾಪ್ಟನ್ ಭೀಷ್ಮರು, ಆದ್ರಿಂದ ಗೆಲ್ಲಕ್ಕೆ ಆಗೋದಿಲ್ಲ. ಇಲ್ಲರೆ ಕ್ಯಾಪ್ಟನ್ ಸೈನ್ ಮಾಡೋ ಪ್ರಸಂಗ ಬರ್ತಿರಲಿಲ್ಲ. ಈ ಕ್ಯಾಪ್ಟನ್ಶಿ ಒಳಗೆ ಇದೆ ಅಂತ ಹೇಳಿದ್ರೆ ಗುರುತು ಕ್ಯಾಪ್ಟನ್ ಸೈನ್ ಮಾಡ್ತಾರೆ ಗುರುತದೆ. ಭೀಷ್ಮರ ಕ್ಯಾಪ್ಟನ್ಶಿ ಒಳಗೆ ಗೆಲ್ಲಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಮತ್ತೆ ಇನ್ನೊಬ್ರು ಕೊಡಿ, ಇರೋದೇ ಬೆಸ್ಟ್ ಪಾಪ, ಇನ್ನೇನ್ ಮಾಡೋಣ ಅವ್ರು ಹೇಳಿದ್ರೆ ಬೆಸ್ಟೇ. ಅವರ ಹಣಗಳ ಇಷ್ಟು ಹೋದ್ಮೇಲೆ ಇನ್ನು ಮುಂದೆ ಗತಿ ಏನೇ? ಈಗ ಬೇರೆಯವ್ರಿಗೆ ಕೊಡೋ ಸಂಭವ ಇಲ್ಲ, ಇವರೇ ಬೆಸ್ಟ್, ಇವ್ರ ಕೈಲಿ ಆಗೋದಿಲ್ಲ ಅಂತ ನಾವೆಲ್ಲ ಸಾಧ್ಯ ಇಲ್ಲ ಅಂತ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಸ್ವಲ್ಪ ಯೋಚನೆ ಮಾಡಿ, ನಮಗೇನು ಸ್ವಲ್ಪ ಗೊತ್ತೆ, ತುಂಬಾ ಜನ ಬರೀತಾರೆ, ಕೆಲವು ಮತಾಚಾರ ಬರೀತಾರೆ ಏನಂತ? ಭೀಷ್ಮಾಭಿರಕ್ಷಿತವಾದ ಸೈನ್ಯ ನಮ್ಮದು ಭಾರಿ ದೊಡ್ಡದು, ಭೀಮಾಭಿರಕ್ಷಿತವಾದ ಅವರ ಸೈನ್ಯ ಭಾರಿ ಚಿಕ್ಕದು. ಯಾಕೆ? ಭೀಷ್ಮರು ಭಾರಿ ದೊಡ್ಡವರು, ಭೀಮ ಒಬ್ಬ ಮುಂಗೋಪಿ ತಲೆಹರಟೆ ಅಂತ ಬರೆದು ಬಿಟ್ಟಿದ್ದಾರೆ ಕೆಲವರೆಲ್ಲ. ಇವರು ಮಹಾಭಾರತನೇ ಓದಿಲ್ಲ ಯಾರು ಕೂಡ. ಭೀಷ್ಮಾಭಿರಕ್ಷಿತ ಅಂತ ಬರೆದಾಗ ಒಳ್ಳೆ ಅರ್ಥ ಮಾಡಬೇಕು ಅಂತ ಹೇಳ್ತಿರಲ್ಲ, ಸಾಧ್ಯ ಇಲ್ಲ. ಭೀಷ್ಮರಿಂದ ರಕ್ಷಿತವಾದ ನಮ್ಮ ಸೇನೆ ಎಂದೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ ಭೀಷ್ಮರ ಇತಿಹಾಸ ನಮ್ಮ ಎದುರಿಗಿದೆ ಅಂತ ಹೇಳ್ತಾನೆ. ಭೀಷ್ಮರ ಬಯೋಡೇಟಾ ಇದೆ, ರಿಸ್ಯೂಮ್ ನಮ್ಮ ಎದುರಿಗಿದೆ, ಈಗಾಗಲೇ ಇದೆ. ಭೀಷ್ಮರು ಎಷ್ಟು ಯುದ್ಧ ಮಾಡಿದ್ದಾರೆ ಲೆಕ್ಕ ಮಾಡಬೇಕು, ಎಷ್ಟು ಯುದ್ಧ ಮಾಡಿದ್ದಾರೆ. ಅವರು ಮಾಡಿದ ದೊಡ್ಡ ಯುದ್ಧಗಳಲ್ಲಿ ಗಮನಿಸಬೇಕಾದ ಯುದ್ಧ ಪರಶುರಾಮರ ಮೇಲೆ ಮಾಡಿದ ಯುದ್ಧ, ಪರಶುರಾಮರ ಮೇಲೆ ಮಾಡಿದ ಯುದ್ಧ. ಅದೇನು ಭಾರಿ ದೊಡ್ಡ ಯುದ್ಧ ಸಂಶಯನೇ ಇಲ್ಲ, ಆದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಭೀಷ್ಮರ ಯೋಗ್ಯತೆ ಅದಕ್ಕೆ ಏನೂ ಪ್ರಯೋಜನ ಇಲ್ಲ. ಯಾತಕ್ಕೆ ನಿನ್ನೆ ನೋಡಿದ್ದೇವೆ, ಪರಶುರಾಮರ ಕಾಲಿಗೆ ಬಿದ್ದು ಗೆದ್ದಿದ್ದೆ ಹೊರತು ಅದು ಯುದ್ಧ ಮಾಡಿ ಗೆದ್ದಿದ್ದಲ್ಲ. ಸ್ವಾಮಿ ನಮಸ್ಕಾರ ಮಾಡಿ ನನಗೆ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ತಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಕಾಲು ಹಿಡ್ಕೊಂಡು ಗೆದ್ದಿದ್ದೆ ಹೊರತು ಯುದ್ಧ ಶಕ್ತಿಯಿಂದ ಗೆದ್ದಿದ್ದಲ್ಲ. ಸೊ ಕೌಂಟೇ ಆಗೋದಿಲ್ಲ, ಮುಗಿದೋಯ್ತು. ಇನ್ನ ಮಾಡಿದ ಯುದ್ಧ ಕಾಶಿರಾಜನ ಮಕ್ಕಳ ಸ್ವಯಂವರ ನಡೆದಿತ್ತಲ್ಲ, ಅಂದ ಅಂಬಿಕಾ ಅಂಬಾಲಿಕಾ ಅವರ ಸ್ವಯಂವರ ನಡೆದಾಗ ಭೀಷ್ಮರು ಹೋಗಿ ಅಲ್ಲಿ ಎಲ್ಲಾ ರಾಜರನ್ನು ಗೆದ್ದು ಎತ್ಕೊಂಡು ಬರ್ತಾರೆ. ಇದು ದೊಡ್ಡ ಯುದ್ಧ ಅವರು ನಿಸ್ಸಂಶಯ, ಆದರೆ ಇದು ಭಾರಿ ದೊಡ್ಡ ಯುದ್ಧ ಅಲ್ಲ. ಅವರು ಆಗಿನ ಕಾಲಕ್ಕೆ ದೊಡ್ಡ ಯುದ್ಧನೇ, ಭಾರಿ ದೊಡ್ಡ ಯುದ್ಧ ಅಲ್ಲ. ಯಾಕೆ ಗೊತ್ತೇನು, ಆಗ ಜರಾಸಂಧಾದಿಗಳು ಪಾಲ್ಗೊಂಡಿಲ್ಲ ಅದರೊಳಗೆ, ಎಲ್ಲರೂ ಪಾಲ್ಗೊಂಡಿದ್ದಲ್ಲ. ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇದ್ದಾಗ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಲೆವೆಲ್ ಅಲ್ಲ, ಅದು ಒಂದು ಹಂತಕ್ಕಷ್ಟೇ ಬೆಲೆ ಹೊರತು ಎಲ್ಲರೂ ಬಂದಿದ್ದಿಲ್ಲ. ಮದುವೆ ಬಂದವರು ಮಾತ್ರ ಗೆದ್ದಿದ್ದೆ ಹೊರತು ಉಳಿದವರು ಗೆದ್ದಿಲ್ಲ. ಆಗ ಆಗಿನ ಕಾಲಕ್ಕೆ ಭೀಮಾದಿ ಮಹಾವೀರರು ಇರಲಿಲ್ಲ. ಆ ಲೆಕ್ಕದಿಂದ ಆ ಯುದ್ಧ ಆಗಿನ ಕಾಲಕ್ಕಷ್ಟೇ ಸೀಮಿತ ಹೊರತು ಅದು ಯಾವ ಕಾಲಕ್ಕೆ ಉಳಿತಕ್ಕಂಥ ರೆಕಾರ್ಡ್ ಅಲ್ಲ. ಅದು ಮುಗಿದೋಯ್ತು. ಅನಂತರದ ಯುದ್ಧ ಯಾವುದು, ಇನ್ನೊಂದು ಯುದ್ಧ ಅವರು ಮಾಡಿಯೇ ಇಲ್ಲ. ಮುಗಿದೋಯ್ತು, ಎರಡೇ ಯುದ್ಧ ಮಾಡಿದ್ರು. ಮುಂದೆ ಮಾಡಿದ ಯುದ್ಧದಲ್ಲಿ ಒಂದು ಯುದ್ಧ ಇದೆ. ಘೋಷಯಾತ್ರೆಯ ಕಾಲದಲ್ಲಿ ಅವ್ರ ಜೊತೆ ಹೋಗಿರಲಿಲ್ಲ. ಯುದ್ಧ ಅಂದ್ರೆ ಪಂಪ ಭಾರತದಲ್ಲಿ ತಪ್ಪು ಬರೆದು ಬಿಡ್ತಾನೆ, ಪಂಪ ತಪ್ಪ ಇರ್ತಾನೆ, ಬೀಳ್ಕೊಂಡು ಹೋಗಿದ್ರು ಅಂತ ಬರೆದು ಬಿಡ್ತಾನೆ. ಭೀಷ್ಮರು ಹೋಗಿಲ್ಲ, ದ್ರೋಣರು ಹೋಗಿಲ್ಲ. ಆಗ ದುರ್ಯೋಧನ ತಮ್ಮಂದಿರ ಸಮೇತ ಹೋಗಿ ಕಣ್ಣನೊಂದಿಗೆ ಹೋಗಿ ಸೋತು ಬಂದಿರ್ತಾನೆ. ಅಷ್ಟೇ ಕತೆ. ಅವ್ರು ಮಾಡಿದ ಇದು ಉತ್ತರ ಗೋಗ್ರಹಣ ಕಾಲಕ್ಕೆ ಯುದ್ಧ ಮಾಡಿರ್ತಾರೆ, ಉತ್ತರ ಗೋಗ್ರಹಣ ಕಾಲಕ್ಕೆ ಯುದ್ಧ ಮಾಡಿರ್ತಾರೆ. ರಿಸಲ್ಟ್ ಗೊತ್ತಿದೆ ನನಗೆ. ಏನಾಯ್ತಾಗ ಒಬ್ಬ ಅರ್ಜುನ ಎಲ್ಲಾ ಕೌರವನ್ನು ಗೆದ್ದು ಬಿಡ್ತಾರೆ. ಮೊದಲು ಏಕಾಕೀಕಿಲ ಯಶ್ಚಕ್ರೆ ಪದಂ ಮೌನಿಷು ವಿದ್ವಿಷಾಂ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ. ಒಬ್ಬ ಅರ್ಜುನ ಇಷ್ಟ ಜನ ಗೆದ್ದಿರಬೇಕಾದ್ರೆ ಈ ಒಬ್ಬರು ಕಟ್ಟಿಕೊಂಡು ಏನ್ ಮಾಡಕ್ ಬರುತ್ತೆ ಅಂತ ಅವನು ಯೋಚಿಸಿದ. ಇಂಥವ್ರು ಕ್ಯಾಪ್ಟನ್ ಆದ್ರೆ ಏನ್ ಗೆಲುವು ತಂದು ಕೊಡ್ತಾರೆ. ಆದ್ರಿಂದ ಭೀಷ್ಮರ ಇತಿಹಾಸ ಮುಗಿದೋಯ್ತು ಅಲ್ಲಿಗೆ. ಅವರ ಪಾವಿತ್ರ ಎಷ್ಟೇ ಇರಬಹುದು, ಆದ್ರೆ ಕೆಪಾಸಿಟಿ ತಗೊಂಡು ಬಿಟ್ರೆ ಏನೂ ಕೆಲಸಕ್ಕೆ ಬರೋದಿಲ್ಲ. ಅಂದ್ರೆ ಅದು ಈ ಯುದ್ಧಕ್ಕೂ ಇಂಪಾಸಿಬಲ್. ಇದು ಎಂಥ ಯುದ್ಧ, ಫೈನಲ್ಸ್ ಇದು ಒಂದು ಭಾರಿ ಘಟಾನುಘಟಿಗಳ ಯುದ್ಧ ಇದು ಒಂದು. ಇದರಲ್ಲಿ ಭೀಷ್ಮರಿಂದ ರಕ್ಷಿತವಾದ ನಮ್ಮ ಸೇನೆ ಅಸಮರ್ಥ, ಒಳ್ಳೆಯ ಅರ್ಥ ಇದು ಒಂದು. ಇನ್ನು ಪಾಂಡವರ ಕಡೆ ಹೋಗಿಬಿಟ್ರೆ 7 ಲಕ್ಷ ಇರಬಹುದು ನಿಜ, ಸಂಖ್ಯೆ ಸ್ವಲ್ಪ ಕಡಿಮೆ ಇರಬಹುದು, ಆದರೆ ಯಾರು ನೇತಾರ ಗೊತ್ತೇನು, ಭೀಮಾಭಿರಕ್ಷಿತಂ ಅಂತ ಹೇಳಿದ್ದಾರೆ. ಇಲ್ಲಿ ತಮಾಷೆ ಇದೆ ಗೊತ್ತೇನು, ಭೀಷ್ಮಾಭಿರಕ್ಷಿತಂ ಅಂತ ಯಾತಕ್ಕೆ ಹೇಳಿದ ಅಂದ್ರೆ ತನ್ನ ಕಡೆ ಸೇನಾಧಿಪತಿಗಳೇ ಅವರು. ಆದರೆ ಪಾಂಡವರ ಕಡೆ ಹೇಳಬೇಕಾದ್ರೆ ಕರೆಸ್ಪಾಂಡಿಂಗ್ ಸೇನಾಧಿಪತಿ ಯಾರು ಗೊತ್ತಾ, ದುಷ್ಟದ್ಯುಮ್ನ. ಅವನ ಹೆಸರು ಹೇಳ್ತಾ ಇಲ್ಲ, ದುಷ್ಟದ್ಯುಮ್ನ ಹೆಸರು ಹೇಳ್ತಾ ಇಲ್ಲ, ಭೀಷ್ಮಾ ಭೀಮಾಭಿರಕ್ಷಿತಂ ಅಂತ ಹೇಳ್ತಾರೆ. ಯಾಕೆಂದ್ರೆ ಹೆಸರಿಗೆ ದುಷ್ಟದ್ಯುಮ್ನ ಸೇನಾಧಿಪತಿ ಆದರೂ ಕೂಡ ನಿಜವಾದ ಬೆನ್ನೆಲುಬಾಗಿ ನಿಂತ ವ್ಯಕ್ತಿ ಭೀಮಸೇನಾ ಅಂತ ಅವನಿಗೆ ಗೊತ್ತು. ಈ ಮಾತೆಲ್ಲ ಯೋಚನೆ ಒಬ್ಬರು ಮಾಡಲಿಲ್ಲ, ಗಮನಿಸಬೇಕು ನಾವು. ಮಧ್ವಾಚಾರ್ಯರು ಬರೆಯೋದಕ್ಕಿಂತ ಮುಂಚಿತವಾಗಿ ಈ ಬ್ಯಾಂಕಲ್ಲ ಯಾರು ಯೋಚನೆ ಮಾಡೇ ಇರಲಿಲ್ಲ. ಅದನ್ನ ಗ್ರಹಿಸಿ ಬರೆದವರು ರಾಘವೇಂದ್ರ ಸ್ವಾಮಿಗಳು. ಅವರ ಗೀತಾ ವಿರುದ್ಧಿ ದೊಡ್ಡ ಗ್ರಂಥ ಅಂತ ನಮಗೆ ಈಗ ಅರ್ಥವಾಗ. ರಾಯ ಉನ್ನಾನ ಪ್ರಯತ್ನ ಮಾಡಿರ್ತೇವೆ ನಾವೀಗ, ಎಷ್ಟೋ ಸತ್ತು ಪರಿಮಳ ಪ್ರಸಾದ ತಿಂದಿರ್ತೇವೆ. ಆದ್ರೆ ಗೀತಾ ವಿರುದ್ಧಿಯ ಒಂದು ಪ್ರಸನ್ನವಾದ ಅರ್ಥವನ್ನು ಯೋಚನೆ ಮಾಡಕ್ಕೆ ಹೋಗಿರೋದು. ಎಷ್ಟು ಸುಂದರವಾದ ಅರ್ಥವನ್ನು ರಾಘವೇಂದ್ರ ಸ್ವಾಮಿ ಬರೆದಿದ್ದಾರೆ. ಅದಕ್ಕೆ ದೊಡ್ಡ ಮಹಾನುಭಾವರಾಗಿ ಅವರು ಮಾನ್ಯತರಾಗಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹಾಡಲಿಕ್ಕೆ ಅವರು ಕೂಡ ಆ ಫಲಕ್ಕಿಂತ ಈ ಶಾಸ್ತ್ರದ ಜ್ಞಾನ ಫಲ ಕೊಡ್ತಾರಲ್ಲ ತುಂಬಾ ದೊಡ್ಡದು. ಇಲ್ಲಿ ಭೀಮನ ಬಗ್ಗೆ ಬರೋಣ ನಾವು. ದುಷ್ಟದ್ಯುಮ್ನ ಹೆಸರು ಹೇಳಲಿಲ್ಲ, ಭೀಮನ ಹೆಸರನ್ನು ಹೇಳಿದ್ರು. ಯಾತಕ್ಕೆ ಅಂದ್ರೆ ದುಷ್ಟದ್ಯುಮ್ನಿಗೆ ಇತಿಮಿತಿಗಳಿವೆ, ಆದರೆ ದುಷ್ಟದ್ಯುಮ್ನ ಹಿಂದೆ ನಿಂತು ಕೂಡ ಫಲ ಕೊಡೋರು ಭೀಮನೇ. ಅದಕ್ಕೆ ಭೀಮನ ಹೆಸರನ್ನು ಕೊಟ್ಟು ಮಾಡ್ತಾ ಇದ್ದಾರೆ. ಭೀಮಾಭಿರಕ್ಷಿತಂ ಸ್ವಲ್ಪ ಯೋಚನೆ ಮಾಡಿ, ಭೀಮನ ರಕ್ಷಣೆ ಇದ್ರೆ ಏನಾಗಬಹುದು ಅಂತ ಹೇಳೋದಕ್ಕೆ ನಮ್ಮ ಮಹಾಭಾರತ ನಿಮ್ಮೆದುರಿಗಿದೆ ಇವತ್ತಿನ ದಿವಸ. ಇಡೀ ಭೀಮಸೇನರ ಪಾತ್ರ ಬಗ್ಗೆ ದುರ್ಯೋಧನ ಕೊಟ್ಟಂತ ಒಂದು ಟ್ರಿಬ್ಯೂಟ್ ಅಂತೇವಲ್ಲ ಆಗಿದೆ ಇದು. ಇಡೀ ಭೀಮನ ಪಾತ್ರಕ್ಕೆ ಅವನು ಗೌರವ ಕೊಟ್ಟು ಮಾತಾಡ್ತಾ ಇದ್ದ. ಇಡೀ ಮಹಾಭಾರತದೊಳಗೆ ಮಹಾವೀರರ ಸಾಲಿಗೆ ಸೇರ್ಸಕ್ಕೆ ಅಂತ ಹೊರಟ್ರೆ ಭೀಮ ಫಸ್ಟ್, ಭೀಮ ನೆಕ್ಸ್ಟ್, ಭೀಮನ ಹತ್ರ ಬರಲಿಕ್ಕೆ ಜನ ಸಾಧ್ಯ ಇಲ್ಲ ಅಂತ ವ್ಯಕ್ತಿತ್ವ ಭೀಮಸೇನರು. ಫಸ್ಟ್ ಭೀಮಸೇನ ಅಷ್ಟೇ ಅಲ್ಲ, ಸೆಕೆಂಡ್ ಇನ್ನೊಬ್ಬರು ಬರೋದಿಲ್ಲ, ಎಷ್ಟೋ ಆದ್ರೆ ಇನ್ನೊಬ್ರು ಬರ್ತಾರೆ ಅಷ್ಟೇ. ಅಷ್ಟು ದೊಡ್ಡ ವ್ಯಕ್ತಿತ್ವ ಭೀಮಸೇನನು. ಎಲ್ಲಿಂದ ಶುರುವಾಯಿತು ಭೀಮಸೇನನ ಹಿರಿಮೆ ಗೊತ್ತೇನು, ತುಂಬಾ ಜನಕ್ಕೆ ಗೊತ್ತಿಲ್ಲ. ಭೀಮನ ಹಿರಿಮೆ ಪ್ರಾರಂಭವಾಗಿದ್ದು ಯಾವುದೋ ಒಂದು ದಿವಸ ಆದ ಮೇಲೆ ಅಲ್ಲ, ಹುಟ್ಟಿದ ಮಗು ಆಗತಾನೆ ಹುಟ್ಟಿದೆ, ಅಶರೀರವಾಣಿ ಘೋಷಣೆ ಮಾಡ್ತಾ ಇದೆ. ಅಲ್ಲಿ ಎಂಥ ಹುಟ್ಟಿದ್ದಾನೆ ಗೊತ್ತಾ, ಪಾಂಡುರಾಜ ನಿನ್ನ ಮಗನಾಗಿ ಸರ್ವೇಶಾಂ ಬಲಿನಾಂ ಶ್ರೇಷ್ಠ ಜಾತೋಯಮಿತಿ ಭಾರತ. ಮಹಾಭಾರತದ ಶ್ಲೋಕದು, ಬಲಿಷ್ಠರಲ್ಲಿ ಬಲಿಷ್ಠ ಮಗನಾಗಿ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಬಲಿಷ್ಠರಲ್ಲಿ ಬಲಿಷ್ಠ ನಿನ್ನ ಮಗನಾಗಿ ಹುಟ್ಟಿದ್ದಾನೆ ಅಂತ ಯಾರೋ ಒಂದು ವಾಯುದೇವರೇ ನಿನ್ನ ಮಗನಾಗಿ ಹುಟ್ಟಿದ್ದಾನೆ. ವಾಯುದೇವರು ಬಲದ ದೇವತೆ, ಅವನ ಮಗನಾಗಿ ಹುಟ್ಟಿದ್ದಾನೆ. ದಶರೀರವಾಗಿ ಹುಟ್ಟುತ್ತಿರ್ಲಿಕ್ಕೇನೆ, ಇನ್ನು 10 ದಿವಸ ಮುಗಿದಿದೆ ಅಷ್ಟೇ. 10 ದಿವಸ ಮುಗಿದಿದೆ. ಕುಂತಿದೇವಿ ಕೈಯಲ್ಲಿ ಭೀಮನನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಬೆಟ್ಟದ ಮೇಲೆ ಶತಶೃಂಗ ಪರ್ವತದ ಮೇಲೆ ಓಡಾಡ್ತಾ ಇದ್ದಾರೆ. ಆಗ ಒಂದು ಕಡೆಗೆ ಒಂದು ಸಿಂಹ ಗರ್ಜನೆ ಮಾಡ್ತಾ ಇದ್ದ. ಪಾಂಡರಾಜ ನೋಡ್ತಾನೆ, ಬಾಣಗಳನ್ನು ತಗೊಂಡು ಅದನ್ನು ಕೊಡಲು ಬಿಡ್ತಾನೆ. ಆ ಬಾಣಗಳು ಹೋಗಿ ಸಿಂಹಕ್ಕೆ ತಾಕಿಬಿಡುತ್ತೆ. ಅದು ತುಂಬಾ ಒಂದು ವೇದನೆ ಆಗುತ್ತದೆ, ಪ್ರಾಂತಿಕವಾದ ವೇದನೆ ಆಗುತ್ತೆ. ಜೋರಾಗಿ ಕೂಗಿ ಬಿದ್ದುಬಿಡು, ಸತ್ತು ಬಿದ್ದುಬಿಡು. ಆ ಕೂಗು ಕುಂತಿ ದೇವಿಗೆ ಕೇಳುತ್ತೆ. ಅವರಿಗೆ ಭಾರಿ ಭಯ ಆಗಿಬಿಡುತ್ತೆ. ಕೈಯಲ್ಲಿ ಮಗು ಬೇರೆ ಇದೆ, ದೊಡ್ಡ ಸುಣ್ಣದ ಆರ್ತನಾದ ಕೇಳುತ್ತಾ ಇದೆ. ಅದು ಮುಚ್ಚೆ ಬಂದು ಬಿಡುತ್ತಾರೆ, ತಕ್ಕ ಬಿದ್ದು ಬಿಡ್ತಾರೆ. ಬೆಟ್ಟದಿಂದ ಅಲ್ಲೇ ಬೆಟ್ಟ ಬಿದ್ದು ಬಿಡುತ್ತಾರೆ. ಮಗು ಕೈಜಾರಿ ಕಡೆ ಬಿದ್ದು ಬಿಡುತ್ತೆ. ಸ್ವಲ್ಪ ತಾಗುತ್ತೆ, ಹೇಳ್ತಾರೆ, ನೋಡ್ತಾರೆ, ಬೆಟ್ಟ ತುದಿಯಲ್ಲಿ ತಾನಿದ್ದಾರೆ, ಸುತ್ತ ದೊಡ್ಡ ಕಂದಕಗಳು, ಮಗು ಕೈಯಲ್ಲಿಲ್ಲ. ಅರ್ಥ ಆಯ್ತು, ನನ್ನ ಮಗು ಜಾರಿ ಬೆಟ್ಟಗಳ ಮೇಲೆ ಬಿದ್ದಿದೆ. 10 ದಿವಸದ ಮಗು ಬಿದ್ದರೆ ಏನಾಗ್ಬೋದು ಯೋಚನೆ ಮಾಡಿ. ಏನು ಯೋಚನೆ ಮಾಡಲಿಲ್ಲ, ತುಂಬಾ ದುಃಖ ಆಗುತ್ತೆ ಅವಳಿಗೆ. ಎಂಥ ಮಗುವನ್ನು ಕಳ್ಕೊಂಡ್ಬಿಟ್ಟೆ ನಾನೀಗ, ಇಂಥ ಮಗುವಿನ ಉಳಿದಲ್ಲಕ್ಕೆ ಸಾಧ್ಯತೆ ಉಂಟೆ. ತುಂಬಾ ದುಃಖ ಪಡ್ತಾರೆ, ಆದರೆ ಜೀವ ನಿಲ್ಲೋದಿಲ್ಲ. ಆಯ್ತು, ಏನಾಗಿದೆ ನೋಡೋಣ, ಮಗು ಹೇಗಿದೆ ಅಂತ ಬಗ್ಗೆ ನೋಡಿದ್ಲಂತೆ. ಅವತ್ತಿನ ಶಾಖವಾಗಿ ಜನ್ಮದಲ್ಲಿ ಮತ್ತೆ ಆಗಲಿಲ್ಲ ಅಂತ ಹೇಳ್ತಾರೆ. ಆಶ್ಚರ್ಯವೇ ಆಶ್ಚರ್ಯ, ಬಿದ್ದ ಮಗು ಆಟ ಆಟ ಮನೆಗಿದೆ, ಕೈಕಾಲು ಜಾಡಿಸ್ತಾ ಇದೆ. ಪೂತನೆ ಬಂದ ಕೃಷ್ಣ ಹೇಗೆ ನಲಿತಾ ಇದ್ದ, ನಾನು ನಲಿತಾ ಇದ್ದೆ ಮಗು, ಏನೂ ಆಗಿಲ್ಲ ಅದಕ್ಕೆ. ಅದು ಒಂದು ಆಶ್ಚರ್ಯ. ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ, ಮಗು ಬಿದ್ದ ಜಾಗ ಓಡ್ ತಿಳ್ಕೊಂಡು ಹೋಗ್ಬಿಟ್ಟೆ ಪೂರ್ತಿಯಾಗಿ. ಎಲ್ಲಿ ನೋಡಿದ್ರು ಸೀಳುಗಳೇ ಸೀಳುಗಳೇ ಸೀಳುಗಳು. ಶತಶೃಂಗಾಂಶದ ಸಾರ್ಥಕವಾಗಿಬಿಡುತ್ತಂತ ಸೀಳು ಸೀಕಲು ಸೀಳುಕಲಾದ ಪರ್ವತ ಆಗಿಬಿಡುತ್ತೆ. ಚೂಡೀಕೃತೋಸೌ ಶತಶೃಂಗಾನಾಮ ಅಂತ ಹೇಳ್ತಾರೆ. ಇಂದ್ರಾಯುಧಂ ಇಂದ್ರ ಕರಾಭಿ ನುನ್ನಂ ಚಿಚ್ಛೇದ ಪಕ್ಷಾನ್ ಚಿತಿಧಾರಿಣಾಂ ಪ್ರಾಕ್ ವಿಭೇದ ಭೂಭೃದ್ ಗೋಪುರಂಗ ಸಂಗಾ ಚಿತ್ರಂ ಸಪನ್ನೋ ಜನನೀ ಕರಾಗ್ರ ಕರದಿಂದ ಶಿಶುಭಾವ ನಾಗ ಭೀಮನ ಬಿಡಲು ಗಿರಿವಣೆದು ಶತಶೃಂಗವೆಂದೆನಿಸಿತು. ಜಯ ಜಯ ಜಗತ್ರಾಡ ಜಗದೊಳಗೆ ಸುತ್ರಾಡ ಅಖಿಲ ಗುಣ ಸಂಧಾಮ ಮಧ್ವ ನಾಮ. ಈ ಮಾತು ಕನ್ನಡಲ್ಲೂ ಮಾಡಿದ್ದಾರೆ. ಶಿಶುವಾದ ಭೀಮ ಆ ಬಂಡೆ ಮೇಲೆ ಬಿದ್ರೆ ಬಂಡೆ ಪರ್ವತ 100 ಅಂಗುಳು ಸೀಳಾಗಬೇಕಾದ್ರೆ ಎಂಥ ಮಹಾನುಭಾವ. ಅವತ್ತಿನಿಂದ ಕುಂತಿ ತೀರ್ಮಾನ ಮಾಡಿಲ್ಲಂತೆ, ನನ್ನ ಮಗನಿಗೆ ಎಂದೂ ಜನ್ಮದಲ್ಲಿ ಏನೇನೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಆಪತ್ತಿನ ಹೆಸರೇ ಇಲ್ಲ. ಮಹಾಭಾರತ ತೆಗೆದು ನೋಡಿ, ಕುಂತಿದೇವಿ ತನ್ನ ಜೀವನದಲ್ಲಿ ಒಂದು ಬಾರಿಯೂ ಕೂಡ ಭೀಮನಿಗೆ ಏನಾಯಿತು ಅಂತ ಕನಸಲ್ಲೂ ಅನ್ಕೊಳ್ಳಿಲ್ಲ. ಈ ಮಗು ಈ ರೀತಿ ಮಾಡಿದಾಗ ಇನ್ನೇನಾಗತ್ತೆ ಮಗುವಿಗೆ, ಏನೇನೂ ಆಗೋದಿಲ್ಲ ಅಂತ ಹೇಳಿ ಗಟ್ಟಿ ಮಾಡ್ಕೊಂಡ್ಬಿಟ್ಟ. ಆ ಕೇಳ್ತಿರ್ತಾರೆ ಹಾಗಲಲ್ಲ ಧರ್ಮರಾಜ, ನನ್ನ ಯೋಚನೆ ಎಲ್ಲ ನಿಮ್ ಬಗ್ಗೆ ಇದೆ ಮಹಾರಾಯ, ಭೀಮನ ಬಗ್ಗೆ ಅಲ್ಲ ಅಂತ ಹೇಳಿಬಿಡ್ತ. ನನಗೆ ಒಂದೇ ಧೈರ್ಯ, ಅಂತ ಭೀಮನ ಹತ್ರ ಇದ್ದೀರಿ ಅಂತ ನಾನು ಸುಖವಾಗಿದ್ದೀರಿ ಎಲ್ಲ ಕೂಡ ಅಂತ ಹೇಳ್ತ. ಇಂಥ ಭೀಮನ ಹಿರಿಮೆ ಅವತ್ತು ಶುರುವಾಗಿದ್ದು ಬೆಳೀತಾ ಇದೆ, ಬೆಳೀತಾ ಇದೆ, ಬೆಳೀತಾ ಇದೆ. ಪಂಪ ಬೆಳೀತಾನೆ ಭೀಮಸೇನ ಆ ಬದರಿಯ ಕಾಡುಗಳಲ್ಲಿ ಓಡಾಡ್ತಿರ್ಬೇಕಾದ್ರೆ ಆನೆ ಸಿಂಹಗಳು ಭೀಮ ನೋಡಿದಷ್ಟು ಓಡೋಗ್ಬಿಡ್ತಾ ಇದ್ರಂತೆ. ಎಂತ ಸಮರ್ಥ ಇದೆ, ಭೀಮ ನೋಡಿ ಓಡೋಗ್ಬಿಡ್ತಾರೆ. ಭೀಮ ಓಡಿ ಏನಾದ್ರೂ ಸಿಂಹದ ಮೇಲೆ ಕೂತ್ರೆ ಆ ಸಿಂಹ ಒತ್ತಾಡಿ ಬಿಡ್ತಿತ್ತಂತೆ ಭೀಮನ ಶಕ್ತಿ. ಏನು ಮಾಡಬೇಕಂತೆ, ಆನೆಗಳೆಲ್ಲ ಗಾಬರಿ ಆಗ್ತಾ ಇದ್ರಂತೆ ಭೀಮ ಬಂದುಬಿಟ್ರೆ. ಪಂಪ ಬರೀತಾನೆ ಭೀಮಸೇನ ಒಂದು ಸತ್ತೆ ಹೊರಗೆ ಕೋಟಿ ಆನೆಗಳು ಸಾಯ್ತಿದ್ರಂತೆ ಪಂಪ ಬರೆಯೋದು. ಇದೆಲ್ಲ ಯೋಚನೆ ಮಾಡಿದರೆ ಭೀಮನ ಫಲ ಅಂಬೋದು ಅಬಾಧಿತವಾದ ಫಲ. ಇನ್ನು ಮುಂದೆ ನೋಡಿ, ಪ್ರಮಾಣ ಕೋಟೆಯನ್ನು ಬಡಿಯರೊಳಗೆ ಭೀಮಸೇನನ್ನು ಕಟ್ಟಿ ಹಾಕಿದರೆ ಲೀಲಾಜಲ ಎದ್ದು ಬರ್ತಾನೆ. ಕಾಲಕೂಟ ವಿಷ ಹಾಕಿದರೆ ಎಲ್ಲ ಜೀರ್ಣ ಮಾಡ್ಕೊಂಡು ಬಿಡ್ತಾನೆ. ಅರಗಿನ ಮನೆಯಲ್ಲಿ ಸುಳ್ಳಕ್ಕೆ ಅಂತ ಯೋಚನೆ ಮಾಡಿದ್ರೆ ತಾನೇ ಬೆಂಕಿ ಇಟ್ಟು ಬಿಡ್ತಾನೆ. ಹಿರಿಂಬಾಸುರ ಬಂದ್ರೆ ಅವನು ಕೊಂದು ಹಾಕ್ತಾ ಇದ್ದಾನೆ. ಬಕಾಸುರನ ಸೀಳು ಬಿಸಾಕಿ ಬಿಡ್ತಾನೆ. ಜರಾಸಂದನನ್ನ ಸೀಳು ಹಾಕ್ತಾನೆ. ಅದಿದು ಯಾತಕ್ಕೆ, ಭೀಮಸೇನ ಸೋತದಾಗಲೇ ಒಂದ್ ಕಡೆ ಯಾರು ಕೇಳಿದ್ದೀರಾ ಅಂತ ಕೇಳಿದ. ಇಂಥ ಭೀಮ ಆಲ್ ಟೈಮ್ ರೆಕಾರ್ಡ್ ಇರತಕ್ಕಂಥ ಭೀಮ ಪಾಂಡವರ ಬೆಂಗಾವಲಾಗಿ ನಿಂತಾಗ ನಮ್ಮ ಗತಿ ಏನಾಗಬೇಕು ಅಂತ ಹೇಳಿದ. ಅಂದ್ರೆ ಈ ಅರ್ಥ ಮಹಾಭಾರತ ಒಪ್ಪ ಅರ್ಥ ಇದು. ಅವರು ಬರದ ಅರ್ಥ ತಲೆಗೆ ತೋಚಿದ ಅರ್ಥ, ಇದು ಮಹಾಭಾರತದ್ದೇ ಅರ್ಥ. ರಾಘವೇಂದ್ರ ಸ್ವಾಮಿಗಳು ಬರದ ಅರ್ಥ ಮಹಾಭಾರತದ್ದೇ ಅರ್ಥ ಇದೆ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಬರೀತಾರೆ ಭೀಮಸೇನ ಎಷ್ಟು ಸಮರ್ಥ ಅಂದ್ರೆ, ಕಾಮಿ ಏನ ಹಿ ಕೀಚಕೋ ವಿನಿಹತಃ ಕ್ರೋಧೀಚ ದುಶ್ಯಾತನಃ ಸ್ತಬ್ಧೋ ಲುಗ್ಧ ಸುಯೋಧನಶ್ಚ ಮಣಿಮಾ ಮುಗ್ಧೋ ಮದಾಂಧೋ ಪತಃ ಕೃಷ್ಣೇ ಶಾವಿರತಶ್ಚ ಮಾಗದ ಪತಿ ಷಡ್ವೈರಿ ವರ್ಗ ಸದಾ ಸತ್ವಂ ಭೀಮ ಗುಣಾಭಿರಾಮ ದಯಯ ದಾಸಂ ಹಿ ಮಾ ಉದ್ಧಾರ. ಭೀಮಸೇನ ಚರಿತ್ರೆಯೇ ಪಟ್ಟಿ ಮಾಡಿಬಿಡುತ್ತಾರೆ. ಕೀಚಕ ಕಿರಿಮೀರ ಹಿಡಿಂಬ ಜರಾಸಂದ ಪಕ ದುರ್ಯೋಧನಾದ ಎಂಥೆಂಥವರನ್ನ ಕೊಂದ ಭೀಮಸೇನ, ಸೋಲನ್ನ ಕರಸಮರಸನಲ್ಲೂ ಕಂಡಿಲ್ಲ ಅಂತ ಭೀಮಸೇನ. ಒಂದ್ಸತಿ ಭೀಮಸೇನ ಹೇಳ್ತಾನೆ ಮಹಾಭಾರತದಲ್ಲಿ, ಕೃಷ್ಣ ಒಂದು ಪ್ರಸಂಗ ಬಂದಿದೆ ಅಂತ ಹೇಳ್ಕೋಬೇಕಾಗಿದೆ ಅಂತ ಹೇಳ್ತಾನೆ ಭೀಮಸೇನ. ಒಂದು ಪ್ರಸಂಗ ಬಂದಿ ಅಂತ ಹೇಳ್ತಾ ಇದ್ದೇನೆ, ನನ್ನ ಜೀವನದಲ್ಲಿ ನನಗೆ ಗೊತ್ತಿಲ್ಲದೆ ಇರತಕ್ಕಂತ ಒಂದೇ ಒಂದು ಪದಾರ್ಥ ಇದೆ ಅಂತ ಹೇಳ್ತಾನೆ ಭೀಮಸೇನ. ನನಗೆ ಎಲ್ಲ ಅನುಭವಕ್ಕೆ ಬಂದಿದೆ, ಒಂದನ ಅನುಭವಕ್ಕೆ ಬಂದಿಲ್ಲ ಅಂತ ಹೇಳ್ತಾನೆ. ಏನು ಅಂತ ಕೇಳ್ತಾನೆ ಕೃಷ್ಣ, ಭಯ ಅಂತ ಹೇಳ್ತಾನೆ. ಭಯ ಅಂದ್ರೆ ಅಂಧಾರ ಅಂತ ಹೇಳಿರ್ತಾರೆ ಭೀಮಸೇನ. ನಾನು ಎಂದೂದರ ಭಯ ಅಂದ್ರೆ ಗೊತ್ತಿಲ್ಲ. ಅದಕ್ಕೆ ಭೀಮಸೇನ ಶಬ್ದ ಅರ್ಥವನ್ನು ಹೇಳ್ತಾರೆ, ಭೀಮನಿಗೆ ಭಯ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಲ್ಲ, ಭೀಮನನ್ನು ನಂಬಿದವರಿಗೆ ಭಯ ಅಂತ ಏನು ಗೊತ್ತಿರಬಾರದು. ಕನಸಿನಿ ಮನಸ್ಸಿನಿ ಕಡಬಲವಾದರೆ ಹನುಮನ ನೆನೆದರೆ ಹಾರಿ ಹೋಗದೆ ಪಾಪ, ಆ ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ ಅಂತ ಪುರಂದ್ರನಾಥ ಹಾಡ್ತಾರೆ. ತಂಜಿಕಿನ್ಯಾತ ಕಯ್ಯ, ಸಜ್ಜದರಿಗೆ ಭಯವು ಇನ್ಯಾತ ಕಯ್ಯ. ಇದು ಭೀಮಸೇನ ಹಿರಿಮೆ. ಮತ್ತೆ ಹೇಳ್ತಾರೆ, ಭುವನಮಾನೇನ ಚಾನ್ಯೇನ ದೋಷ್ಣ ಭವತು ಭೀರ್ಮೇತಿನ ಸ್ತಾಂತ್ವಯಂತಂ ಪ್ರಣತಿ ಪ್ರೀಣಯೇ ಪೂರ್ಣಭೂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ. ಎಂಥ ಭೀಮಸೇನ ಗೊತ್ತಾ, ಅಭಯಹಸ್ತ ಎತ್ತಿದ್ದಾರೆ ಅಂತ ಭೀಮಸೇನ. ಭವತವೋಷ್ಣೇನ ತಾತತ್ಯಮಾನ ಭುವಿಪರನ್ನಾಥಂ ಅಪ್ರೇಕ್ಷಮಾನಾನ್ ಭುವಿ ಭುವನಮಾನೇನ ಚಾನ್ಯೇನ ದೋಷ್ಣ ಭವತು ಭೀರ್ಮೇತಿನ ಸ್ತಾಂತ್ವಯಂತಂ ಪ್ರಣತಿ ಪ್ರೀಣಯೇ ಪೂರ್ಣಭೂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ. ತನ್ನ ಬಳಿಗೆ ಬಂದ ಭಕ್ತರನ್ನ ನೋಡಿ ಭೀಮಸೇನ ಈ ಕೈ ಎತ್ತಿದರೆ ಭಯಪಡಬೇಡಿ ಎಂದು ಸಂದೇಶವನ್ನು ಕೊಡ್ತಾನೆ. ಅದೇ ಅರ್ಥ ಎಲ್ಲಿದೆ ಗೊತ್ತೇನು? ಭೀಮ ಏನರ್ಥ ಗೊತ್ತಾ? ಭೀಹಿ ಮಾ ಅಂತ. ಭೀಹಿ ಮಾ ಅಂದ್ರೆ ಡೋಂಟ್ ಫಿಯರ್ ಅಂತ, ಎಂದೂ ಭಯಪಡಬೇಡಿ ಅಂತ ಅರ್ಥ. ನನಗೆ ಭಯ ಇಲ್ಲ ಅಲ್ಲ, ನಂಬಿದವರಿಗೆ ಭಯ ಬೇಡ ಅಂತ ಹೇಳ್ತಾನೆ. ಇಂತ ಭೀಮಸೇನ ರಕ್ಷಕರಾಗಿ ನಿಂತರೆ ಯಾವ ಸೈನ್ಯ ಗೆಲ್ಲೋದಿಲ್ಲ ಅಂತ ದುರ್ಯೋಧನ ಅರ್ಥ ಆಯ್ತು. ಇನ್ನೊಂದು ಮಾತು ಗಮನಿಸಬೇಕು, ಭೀಮನನ್ನ ದುರ್ಯೋಧನ ಸ್ಟಡಿ ಮಾಡಿದಾಗ ಯಾರು ಮಾಡಿಲ್ಲ, ಜನ್ಮ ಪೂರ್ತಿ ಅನುಭವಿಸ್ತವನು, ಭೀಮನ ಕೈಯಲ್ಲಿ ಅನುಭವ ಕಂಡವನಾದ್ದರಿಂದ ಎಷ್ಟು ಪೆಟ್ಟಿಂದ ಅದನ್ನು ಗೊತ್ತೇ ಇಲ್ಲ ಭೀಮಸೇನ. ಭೀಮಸೇನನ ಕೈಯಲ್ಲಿ ದುರ್ಯೋಧನೆಗೆ ದುರ್ಯೋಧನದಿಂದ ಪೆಟ್ಟುಗಳು ಎರಗೆ ಹಾಕಲಿಕ್ಕೆ ಬರೋದಿಲ್ಲ. ಅವನು ಲೆಕ್ಕ ಹಾಕ್ತಾನೆ, ಒಂದು ಸುದ್ದಿ ಬರುತ್ತ ಅವನು, ಕೀಚಕ ಸತ್ತ ಅಂತ ಸುದ್ದಿ ಬರುತ್ತೆ. ವಿರಾಟ ಪರ್ವದಲ್ಲಿ ಸುದ್ದಿ ಬರುತ್ತೆ, ಕೀಚಕ ಸತ್ತ ಎಲ್ಲರನ್ನ ಕೇಳ್ತಾನೆ. ಇದರ ಅರ್ಥ ಏನು ಅಂತ ಕೇಳ್ತಾನೆ ಎಲ್ಲರನ್ನು ಕೂಡ. ಅಲ್ಲ ಏನೇನೋ ಅರ್ಥ ಹೇಳ್ತಾರೆ ಭೀಷ್ಮರು ದ್ರೋಣರೆಲ್ಲ ಕೂಡ. ದುರ್ಯೋಧನ ಹೇಳ್ತಾನೆ, ನಾನು ಹೇಳ್ತೇನೆ ಅಂತ ಹೇಳ್ತಾನೆ ದುರ್ಯೋಧನ. ಕೀಚಕ ಸತ್ತ ಅಂದ್ರೆ ಏನು ಗೊತ್ತಾ ಅರ್ಥ? ಕೀಚಕ ಸತ್ತ ಅಂತ ಕೇಳಿದರೆ ಅವನು ಒಬ್ಬ ಹೆಣ್ಣನ್ನು ಕೆಣಕಿ ಸತ್ತ. ಆ ಹೆಣ್ಣು ಯಾರು ಗೊತ್ತಾ? ದ್ರೌಪದಿ ಆಗಿರಬೇಕು ಅಂತ ಹೇಳ್ತಾನೆ. ಆ ಹೆಣ್ಣು ದ್ರೌಪದಿ ಆಗಿರಬೇಕು. ಆಗ ಒಬ್ಬ ಗಂಧರ್ವ ರಾಜ ಬಂದು ಕೀಚಕರನ್ನು ಕೊಂದ ಅಂತ ಕೇಳಿದ್ರಲ್ಲ, ಗಂಧರ್ವ ರಾಜ ಯಾರು ಗೊತ್ತಾ? ಅವರು ಭೀಮಸೇನೇ ಹೊರತು ಮತ್ತೊಬ್ಬನಲ್ಲ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಕಳ್ಳನೆಜ್ಜೆ ಕಣ್ಣಿಗೆ ಗೊತ್ತು ಅಂತಾರಲ್ಲ, ಕೀಚಕರ ಸೈಕಾಲಜಿ ಇವನಿಗೆ ಗೊತ್ತು. ದ್ರೌಪದಿ ಮೇಲೆ ಕಣ್ಣಾಕಿ ಇವನು ಬದುಕಿದ್ದ, ಅವನು ಹಾಗೆ ಮಾಡಿದ ಸತ್ತ, ನಾನು ಸಾಯ್ತೇನೆ ತೀರ್ಮಾನ ಮಾಡ್ಕೊಂಡಿದ್ದೇನೆ. ಯಾತಕ್ಕೆ ಹಾಗೆ ಹೇಳ್ತಿ ದುರ್ಯೋಧನ ಅಂತ ಕೇಳಿದರೆ ದುರ್ಯೋಧನ ಹೇಳ್ತಾನೆ, ಇವತ್ತಿನ ದಿವಸ ಇಡೀ ವಿಶ್ವದೊಳಗೆ ದುರ್ಯೋಧನ ಲೆಕ್ಕ ಹಾಕ್ತಾನೆ. ಭೀಮಸ್ಯ ಬಲಭದ್ರಸ್ಯ ಮದ್ರರಾಜಸ್ಯ ವೀರ್ಯವಾನ್ ಚತುರ್ಥ ಕೀಚಕ ತೇಷಾಂ ಪಂಚಮಂ ನಾನು ಶುಶ್ರೂಮಃ. ಜಗತ್ತಿನ ಬಲಾಢ್ಯರಲ್ಲಿ ಬಲಾಢ್ಯರು ನಾಲ್ಕು ಜನ ಅಂತ ಹೇಳ್ತಾರೆ. ಚತ್ವಾರ ಪ್ರಾಣಿನಾಂ ಶ್ರೇಷ್ಠಾಹ ಸಂಪೂರ್ಣ ಬಲ ಪೌರುಷಾಹ. ಇಡೀ ವಿಶ್ವದೊಳಗೆ ನಾಲ್ಕು ಜನ ಇದ್ದಾರೆ, ಮೊಟ್ಟ ಮೊದಲ ಬಲಶಾಲಿ ಅಂದ್ರೆ ಭೀಮಃ ಅಂತ ಹೇಳ್ತಾರೆ. ಮೊದಲು ಭೀಮಸೇನ, ಅನಂತರ ಬಲರಾಮ, ಅನಂತರ ಶಲ್ಯರಾಜ, ಅನಂತರ ಕೀಚಕ, ಐದನೇ ಪೋಸ್ಟ್ ಇಲ್ಲೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ನಾಲ್ಕೇ ಜನ ಬಲಶಾಲಿಗಳು. ಇವತ್ತು ಸತ್ಯರೊಬ್ಬ ಕೀಚಕ ಅಂದ್ರೆ ಮೂರರ ಮೇಲ್ನವರು ಮೂರು ಜನ ಕೊಂದಿರಬೇಕಷ್ಟೆ. ಇಲ್ಲ ಭೀಮ, ಇಲ್ಲ ಬಲರಾಮ, ಇಲ್ಲ ಶಲ್ಯ ಕೊಂದಿರಬೇಕು. ಆದ್ರೆ ಶಲ್ಯ ಕೊಲ್ಲ ಚಾನ್ಸ್ ಇಲ್ಲ. ಯಾಕೆ? ಕೀಚಕ ಕಣ್ಣಾಗ್ತಕ್ಕಂಥ ಹೆಂಡತಿ ಶಲ್ಯನಿಗಿಲ್ಲ ಅಂತ ಹೇಳ್ತಾರೆ ಮೊದಲನೇ. ಎರಡನೇದಾಗಿ ಕರ್ಣ ಶಲ್ಯನಿಗೆ ಕೀಚಕನ ಗೆಲ್ಲೋ ಶಕ್ತಿ ಇರಬಹುದು, ಕೊಲ್ಲೋ ಶಕ್ತಿ ಅವನಿಗಿಲ್ಲ ಅಂತ ಹೇಳ್ತಾರೆ. ಇನ್ನು ಬಲರಾಮನ ಸ್ಥಿತಿಯು ಅಷ್ಟೇನೆ, ಬಲರಾಮ ಕೀಚಕನನ್ನ ಎಂದೂ ಗೆಲ್ಲಬಹುದು, ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ನ್ಯೂಸ್ ಬಂದಿರೋದು ಡಿಫೀಟೆಡ್ ಅಲ್ಲ, ಕಿರಿಡಂತನೇ ಬಂದಿರೋದಾದ್ದರಿಂದ ಅವನು ಸತ್ತೋಗಿದ್ದಾನೆ. ಆ ರೀತಿ ಕೊಲ್ಲಬೇಕಾದ್ರೆ ಯಾರು ಕೊಂದಿರಬೇಕು ಗೊತ್ತಾ? ಭೀಮಸೇನೇ ಕೊಂದಿರಬೇಕು. ಮತ್ತೊಂದು ಮಾತು ಹೇಳ್ತಾರೆ, ಆಗ ಎಷ್ಟು ಚೆನ್ನಾಗಿರೋ ಮಾತಾಡ್ತಾನೆ ದುರ್ಯೋಧನ. ಬರೀ ಸತ್ತಿದ್ದಾನೆ ಸುದ್ದಿ ಬಂದಿಲ್ಲ, ರಿಪೋರ್ಟ್ ಬಂದಿದೆ. ಯಾವ ರಿಪೋರ್ಟ್ ಗೊತ್ತಾ? ಹೇಗೆ ಸತ್ತಿದ್ದಾನೆ ಅಂತ ಕೇಳಿದರೆ ಆಯುಧದ ಗುರುತೇ ಇಲ್ಲ ಮೈ ಮೇಲೆ ಅಂತ ಹೇಳ್ತಾನೆ. ಪೇಪರ್ನಲ್ಲಿ ಬರ್ತಾ ಇರುತ್ತಲ್ಲ, ಬಲೆಯಾಗಿದ್ದಾನೆ, ಗುರುತುಗಳು ಏನೂ ಇಲ್ಲ ಮೈ ಮೇಲೆ ಅಂತ ಹೇಳಿದ್ರು. ಆ ರೀತಿ ಬಂದಿದೆ ಈಗ. ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಲೆಕ್ಟ್ ಮಾಡೋದಕ್ಕೆ ದುರ್ಯೋಧನ ಫಸ್ಟ್ ಅವನು. ಮರ್ಡರ್ ಕೇಸ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ, ಯಾರು ಜಡ್ಜ್ ಮಾಡಿ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ, ಮೈ ಮೇಲೆ ಗಾಯದ ಗುರುತುಗಳಿಲ್ಲ, ಶಸ್ತ್ರಾಸ್ತ್ರ ಪ್ರಹಾರ ಇಲ್ಲ, ಬರೀ ಕೈಯಿಂದ ಮಾಡಿದ್ದಾರೆ ಅಂದ ಮೇಲೆ ವಿನಾಶಸ್ತ್ರಂ ತಥಾ ಹನ್ಯ. ಬಲರಾಮ ಕೊಂದ್ರೆ ನೇಗಿಲು ಒಣಕೆ ತಗೋತಿದ್ರು, ಇದು ಶಲ್ಯಾನಂದ್ರೆ ಗದಾ ತಗೋತಿದ್ದ. ಬರೀ ಕೈಯಿಂದ ಕೊಲ್ಲಬೇಕಾದ್ರೆ ಭೀಮನ ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಆದ್ರಿಂದ ಭೀಮನೇ ಕೊಂದವು. ಇಷ್ಟೆಲ್ಲ ದುರ್ಯೋಧನ ಅಲೈಸ್ ಮಾಡಿದ್ದನ್ನೆಲ್ಲ ಮರ್ತು ಬಿಟ್ಟು ಇಲ್ಲಿ ಭೀಮಾಭಿಷ್ಟದ ಏನೇನು ಅರ್ಥ ಬರೆದ್ರೆ ಯಾರು ರಚಿಸಬೇಕು ಯೋಚನೆ ಮಾಡಿ. ಇಂಥ ಭೀಮಸೇನ ಸಣ್ಣ ಸಣ್ಣ ಪ್ರಸಂಗದಲ್ಲೇ ಮರಿತಾ ಇದ್ದ ವ್ಯಕ್ತಿ. ಇದಂತೂ ಹೇಳಿ ಕೇಳಿ ಯುದ್ಧ. ಭೀಮಸೇನ ಹೇಳಿದ್ದಾರೆ ಯುದ್ಧದಲ್ಲಿ ಒಂದು ತಲೆ ಹರಡ್ತೇನೆ ಅಂತ ಹೇಳಿಬಿಟ್ಟು ಅಂತ ಭೀಮ ನಿಂತಾಗ ನಾವೇನು ಮಾಡ್ಲಿಕ್ಕಾಗೋದಿಲ್ಲ ಅಂತ ಅವರ ಅಳುಕೆಲ್ಲ ಕೊಡ್ಕೋತಾ ಇದ್ದಾನೆ. ದುರ್ಯೋಧನ ಎದೆ ಒಡಹೋಗ್ತಾ ಇದೆ ಈಗಾಗಲೇ. ಇಷ್ಟೊತ್ತು ಭೀಮನ ಬಗ್ಗೆ ಏನೇನೋ ಮಾತಾಡಿದ್ದ, ಇವತ್ತು ಕೊನೆಯ ತೀರ್ಮಾನ. ಈಗ ಭೀಮನ ನೈತಿಕ ಶಕ್ತಿ ಜೀವನದಲ್ಲಿ ಒಂದು ಬಾರಿಯೂ ತಪ್ಪದ ಮಹಾನುಭಾವ. ಇದು ಗೊತ್ತಿಲ್ಲ, ಭೀಮನ ಮಾರಲ್ ವ್ಯಾಲ್ಯೂಸ್ ಹೇಗೆ ಅಂತ ಕೇಳಿದರೆ ಒಂದು ಬಾರಿಯೂ ತಪ್ಪಿಲ್ಲ ಪುಣ್ಯಾತ್ಮ. ಆತನ ಫಿಸಿಕಲ್ ಸ್ಟ್ರೆಂತ್ ಒಂದು ಬಾರಿಯೂ ಸೋತಿಲ್ಲ, ಅಂದರೆ ಧರ್ಮದಲ್ಲೂ ಸೋತಿಲ್ಲ, ಬಲದಲ್ಲೂ ಸೋತಿಲ್ಲ ಅಂದ ಮೇಲೆ ಅಂತ ಅಸಾಮಾನ್ಯ ವೀರನನ್ನ ಯಾರು ಗೆಲ್ಲಲಿಕ್ಕೆ ಸಾಧ್ಯ ಇದೆ? ಅವನು ಒಬ್ಬರೇ ಬಂದ್ರೆ ಸಾಕು ನಮ್ಮ ಕತೆ ಮುಗಿಸಿಬಿಡ್ತಾನೆ. ಇಡೀ ಸೇರಿಗೆ ಬೆಂಗಾವರಾಗಿ ನಿಂತಾಗ ಅವನ ಸಮಾನ ಯಾರಾಗ್ತಾನೆ? ಇನ್ನೊಂದು ದೊಡ್ಡ ರಹಸ್ಯ ಇದೆ ಹಿನ್ನೆಲೆಯೊಳಗೆ. ಭೀಮನ ಬಗ್ಗೆ ಹೇಳಬೇಕಾದ್ರೆ ಒಂದು ಮಾತು ನಮಗೆ ಸಾಕು, ದೊಡ್ಡ ಮಾತು. ಭೀಮ ಯಾರು ಗೊತ್ತಾ? ಹನುಮಂತನ ಅವತಾರವೇ ಭೀಮಸೇನ. ಹನುಮಂತನ ಕತೆ ರಾಮಾಯಣ ಕೇಳದೆ ಇದ್ದವರು ಗೊತ್ತಿಲ್ಲ ಅನ್ನಬೇಕೆ ಹೊರತು, ರಾಮಾಯಣ ಕೇಳಿದ ಎಂಥ ಮಗು ಕೂಡ ತಕ್ಷ ಬಲಭೀಮ ಅಂತ ಕೊಂಡಾಡಿಬಿಡ್ತಾರೆ. ಜಯ ಹನುಮಂತ ಅಂತ ಹಾಡಿಬಿಡ್ತಾರೆ. ಜಯವಾಯು ಹನುಮಂತ, ಜಯ ಭೀಮ ಮತಿವಂತ, ಜಯ ಪೂರ್ಣ ಮತಿವಂತ, ಜಯ ಸಲಭ ಸಂತ ಅಂತ ಕೊಂಡಾಡ್ತಾರೆ. ಜಯವಾಯು ಹನುಮಂತ, ಜಯ ಭೀಮ ಬಲವಂತ, ಜಯ ಪೂರ್ಣ ಮತಿವಂತ, ಜಯ ಸಲಭ ಸಂತ. ಭೀಮ ಬರೀ ಹನುಮಂತ ಅಂತ ಯಾರು ಕರೆಯೋದೇ ಇಲ್ಲ, ಜೈ ಹನುಮಾನ್ ಅಂತಾನೆ ಕರೆಯೋದು. ಜೀವಿಯವರು ಕೂಡ ಜೈ ಹನುಮಾನ್ ಅಂತಾರೆ ಹೊರತು ಅಪ್ಪ ಅಭಿಜಯ ಮಾಡಕ್ ಸಾಧ್ಯ ಇಲ್ಲ ಹನುಮಂತನ ಅಂತ. ಅಸಾಮಾನ್ಯ ವೀರ ಹನುಮಂತ, ಆತನೇ ಭೀಮಸೇನ ಇವತ್ತಿನ ದಿವಸ. ಇದು ನಿಮಗೆ ಗೊತ್ತಾ ಅಂತ ಕೇಳಬಾರದು. ಮಹಾಭಾರತ ಒತ್ತು ಒತ್ತು ಹೇಳಿರೋ ಮಾತಿದೆ ಬಂದು, ಹನುಮಂತನೇ ಭೀಮಸೇನ ಅಂತ ಹೇಳಿದ ಮೇಲೆ ಹನುಮಂತನ ವ್ಯಕ್ತಿತ್ವ ಅರ್ಥ ಮಾಡಿಕೊಂಡವರಿಗೆ ಭೀಮನ ವ್ಯಕ್ತಿತ್ವ ಅರ್ಥ ಮಾಡಿಕೊಳ್ಳೋದು ಏನೇನು ಕಷ್ಟ ಇಲ್ಲ. ಆದ್ರಿಂದ ಭೀಮಾದ ವ್ಯಕ್ತಿತ್ವ ಅಂದ್ರೆ ಈ ಅರ್ಥ ಇದೆ. ಭೀಮಸೇನ ರಕ್ಷಣೆಯಲ್ಲಿರ್ತಕ್ಕಂಥ ಪಾಂಡವ ಸೈನ್ಯ ಸಂಖ್ಯೆಯಲ್ಲಿ ಚಿಕ್ಕದು, ಯೋಗ್ಯತೆಯಲ್ಲಿ ದೊಡ್ಡದು. ನಮ್ಮ ಸೈನ್ಯ ಸಂಖ್ಯೆಯಲ್ಲಿ ದೊಡ್ಡದು, ಯೋಗ್ಯತೆಯಲ್ಲಿ ಚಿಕ್ಕದು. ಮೊದಲೇ ಶಕ್ತಿ ಇಲ್ಲ, ಭೀಷ್ಮರಂತ ಕ್ಯಾಪ್ಟನ್ ಬೇರೆ ಇದ್ದಾರೆ ಅಂತ ಅವನು ತನ್ನ ಯೋಚನೆಯನ್ನು ಮಾಡ್ಕೊತಾ ಇದ್ದಾನೆ. ಇದು ದುರ್ಯೋಧನನ ಮನಸ್ಸಿಗೆ ಆದ ಆಘಾತದ ಚಿತ್ರಣ ಇದು. ಒಂದು ಇನ್ನು ಮಹಾಭಾರತ ಹೇಳ್ತಾ ಇದೆ, ತತ್ವಜ್ಞಾನೇ ವಿಷ್ಣು ಭಕ್ತೌ ಧೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಹೃಹಯೋರತಿ ಪಾಂಡಿತ್ಯೇ ಚ ಕಟುತ್ವೇ ಚ ಶೂರತ್ವೇತಿ ಬಲೇತಿ ಚ. ಇದು ಮಹಾಭಾರತದ ಶೋಕ. ಇದು ಭೀಮನಿಗೆ ಸಮನಾದ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳೋದರಿಂದ ಈ ಶ್ಲೋಕದ ಅರ್ಥ ಇರುತ್ತೆ. ನಮಗೆ ಗೊತ್ತಾಯ್ತು ಇವತ್ತಿನ ದಿವಸ. ಇನ್ನೂ ಹೇಳಬೇಕಾದಿದೆ, ನನಗೆ ಅನಿಸುತ್ತೆ ಮೊದಲು ಅನ್ಕೊಂಡಿರ್ತಾರೆ ಕೆಲವರೆಲ್ಲ, ಒಂದು ವಾರ ಒಂದು ಅಧ್ಯಾಯಕ್ಕೆ ಒಂದು ವಾರ ಬೇಕಾ ಅಂತ ಕೆಲವು ಸಮಸ್ಯೆ ಬಂದಿದೆ. ಒಂದು ಅಧ್ಯಾಯಕ್ಕೆ ಒಂದು ವಾರ ಬೇಕಾ ಅಂತ ನಮ್ಗೆ ಈಗ ಒಂದು ಅಧ್ಯಾಯಕ್ಕೆ ಒಂದು ವಾರ ಸಾಕಾ ಅಂತ ಈಗ ಅನ್ಸುತ್ತೆ ನನಗೆ. ಇನ್ನು ಎಲ್ಲೋ ಇದ್ದ ಒಂದೇ ಅಧ್ಯಾಯ ಮುಗಿದ್ರೆ ಬಹಳ ದೂರ ಇದೆ, ದಿವಸಗಳು ಮುಗಿತಾ ಇದೆ, ಅಧ್ಯಾಯ ಬಹಳ ಇದೆ ಈಗಾಗಲೇ. ಅಂದ್ರೆ ಭಗವದ್ಗೀತೆಗೆ ಎಷ್ಟು ದಿವಸ ಕೊಟ್ಟರು ಕೂಡ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅರ್ಥವನ್ನು ಬಿಡಿಸ್ತಾ ಬಿಡಿಸ್ತಾ ಹೋದಂತೆ ಅಲ್ಲಿ ಬಿಚ್ಕೋತಾರೆ ಇರುತ್ತೆ ಅಂತ ವಸ್ತು ಅದು. ಒಂದು ಅದರ ಹೀನೆಯನ್ನ ಇನ್ನೂ ನೋಡ್ಲಿಕ್ಕಿದೆ. ನಾಳೆ ದಿವಸ ಶಂಖಘೋಷಗಳ ಒಂದು ಪ್ರಸಂಗ, ಪಾಂಡವರ ಶಂಖಘೋಷ, ಕೌರವರ ಶಂಖಘೋಷ, ಅದರ ಪರಿಣಾಮ ಏನಂತ ನೋಡೋಣ. ನಾಳೆಗೆ ಎಂದಿನಂತೆ 7 ಗಂಟೆಗೆ ಸರಿಯಾಗಿ ಪ್ರಾರಂಭವಾಗಿ 8:30 ನಡೆಯುತ್ತೆ ಅನ್ನೋದನ್ನು ಗಮನಿಸಬೇಕು ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮತ್ತು ಅಂತ ಹೇಳುತ್ತೆ.
ಯಸ್ಮೇಂದ್ರದ್ರಾದಿದೇವತಾನಾಂಶ್ರೀಯೋಪಿ ಚ ದಾನಸ್ಫೂರ್ತಿ ಸದಾತಸ್ಮನ್ನಿಧರವೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಮೇ. ಸರ್ವೋತ್ತಮೋ ವಿಷ್ಣುರಸೋರಮಾಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುತ್ಸವಃ ಮಾಮಕ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ದೋಷ್ಯಾಂ ಹಿತಾರ್ಥಂ ವಕ್ಷ್ಯಾಮಿವೇಶತಃ. ಪರಮ ಪವಿತ್ರವಾದ ಭಗವದ್ಗೀತೆಯ ಕಾರಂಭದಲ್ಲಿ ಮೊದಲ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಭಗವಂತ ಉಪದೇಶ ಮಾಡತಕ್ಕಂಥ ಹಿನ್ನೆಲೆ ಕೊಡಲ್ಪಟ್ಟಿದೆ ಎಂಬುದನ್ನು ನೋಡ್ತಾ ಇದ್ದೇವೆ. ದುರ್ಯೋಧನ ಎರಡೂ ಸೈನ್ಯಗಳ ಬಲಾಬಲಗಳನ್ನು ತುಲನೆ ಮಾಡ್ತಾ ಇದ್ದಾರೆ. ಪಾಂಡವರ ಕಡೆಗೆ ಎಂಥವರಿದ್ದಾರೆ ಮತ್ತು ತನ್ನ ಕಡೆಗೆ ಎಂಥವರಿದ್ದಾರೆ ಅಂತ ಹೇಳಿ ಪಟ್ಟಿಯನ್ನೆಲ್ಲ ಕೊಡ್ತಾರೆ. ಅದರಲ್ಲಿ ಕೊನೆಗೆ ಹೇಳಿದ, ಅಸ್ಮಾಕಂತು ವಿಶಿಷ್ಟಾಯಿ ತಾನ್ಯಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸೈನ್ಯಾರ್ಥಂ ತಾಂಡ್ರಿತೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸವಿಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿ ತಥೈವ ಚ ಅನ್ಯೇಜ ಬಹವ ಶೂರಾ ಮದರ್ಥೇ ಯತ್ತಜೀವಿತಾ ನಾನಾ ಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧ ವಿಶಾರದಾ. ಇಷ್ಟೆಲ್ಲ ಪರಿಚಯ ಮಾಡಿಕೊಟ್ಟು ಕೊನೆಯೇ ಹೇಳಿದ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಪರ್ಯಾಪ್ತಂ ತ್ವಿತ ನೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಎರಡೂ ಬಲಗಳನ್ನು ನೋಡಿ ಯಾದ ಮೇಲೆ ತನ್ನ ತೀರ್ಮಾನ ಹೇಳ್ತಾ ಇದ್ದ, ನಮ್ಮ ಸೈನ್ಯ ಹೀಗೆಲ್ಲ ಇದೆ, ಭೀಷ್ಮಾಭಿರಕ್ಷಿತವಾಗಿದೆ, ಆದರೆ ಇದು ಪಾಂಡವರ ಸೈನ್ಯವನ್ನು ಗೆಲ್ಲಲಿಕ್ಕೆ ಅಪರ್ಯಾಪ್ತಂ ಸಮರ್ಥವಾದದ್ದಲ್ಲ, ಪಾಂಡವರ ಸೈನ್ಯ ಹಾಗಲ್ಲ, ಅದು ಭೀಮಾಭಿರಕ್ಷಿತಂ, ಭೀಮಸೇನಿಂದ ರಕ್ಷಿತವಾದ್ದರಿಂದ ಅದು ಪರ್ಯಾಪ್ತಂ, ಅದು ಸಮರ್ಥವಾಗಿದೆ ಅನ್ನ ಮಾತನ್ನ ಹೇಳಿ. ಈ ಮಾತನ್ನು ಗಮನಿಸಿದರೆ ದುರ್ಯೋಧನ ಮನಸ್ಸಿನೊಳಗೆ ಅಳುಕು ಸ್ಪಷ್ಟವಾಗಿ ಹೊಕ್ಕಿದೆ. ಈಗಾಗಲೇ ಅವನಿಗಾಗಲೇ ದಾಖಲೆ ಸಾಕಷ್ಟು ಕಡಿಮೆಯಾಗಿಬಿಟ್ಟಿದೆ, ಇಷ್ಟೊತ್ತು ಕೂಡ ಗೊತ್ತಿದ್ದಿಲ್ಲವೆ ಅಂತ ಯಾರು ಅನಿಸ್ಬಹುದು. ಇದೆಲ್ಲ ಗೊತ್ತಿರೋದು ವಿಚಾರ ಏನೂ ಅಲ್ಲ, ನಮ್ಮ ಕಡೆ ಯಾರಿದ್ದಾರೆ ಅವ್ರ ಕಡೆ ಯಾರಿದ್ದಾರೆ ಗೊತ್ತೇ ಗೊತ್ತು. ಮತ್ತೆ ಈಗಾಗ ಅವನಿಗೆ ಹೇಳಿ ಶುರುವಾಯಿತು ಅಂದ್ರೆ ಇಷ್ಟೊತ್ತು ಗೊತ್ತಿದ್ದಿದ್ದೆಲ್ಲ ಯಾರ್ಯಾರಿದ್ದಾರೆ ಅಂತ ಕೇಳಿ ನೋಡಿ ವಿಚಾರ ಮಾಡಿದ್ದಷ್ಟೇ. ಈಗ ಕಣ್ಣಾರೆ ಕಾಣ್ತಾ ಇದ್ದಾನೆ, ಆದ್ರೆ ಇಂಪ್ಯಾಕ್ಟೇ ಬೇರೆ ಅಂತ ಹೇಳ್ತಾರೆ. ಎಷ್ಟೋ ಪದಾರ್ಥಗಳನ್ನು ನಾವು ಕೇಳಿದಾಗ ಊಹಿಸಿದಾಗ ಆಗೋದು ಬೇರೆ, ಕಣ್ಣಾರೆ ಕಂಡಾಗ ಆಗೋದು ಬೇರೆ. ಇದು ಪ್ರತ್ಯಕ್ಷದ ಇಂಪ್ಯಾಕ್ಟ್ ಅಂತ ಹೇಳ್ತಾರೆ. ಪ್ರತ್ಯಕ್ಷದ ಇಂಪ್ಯಾಕ್ಟ್ ಅದು, ನಾವು ಚಳಿಗಾಲದ ಬಗ್ಗೆ ಮಾತಾಡೋದು ಬೇರೆ, ಚಳಿಯಲ್ಲೇ ಕೂಡೋದು ಬೇರೆ. ಚಳಿಯಲ್ಲಿ ಕೂತಾಗ ಹೋಗ ಎಲ್ಲ ಮಾತುಗಳನ್ನ ಮೀರಿ ಬರ. ದುರ್ಯೋಧನ ಈ ಯುದ್ಧವನ್ನ ಊಹಿಸಿದ್ದ, ಆದರೆ ಈ ಎದುರಿಗೆ ಕಂಡಾಗ ಸ್ಪಷ್ಟ ಚಿತ್ರ ಬಂದಿದೆ. ಎಷ್ಟೊಂದು ಹೇಳುತ್ತಾರೆ, ಸ್ಪಷ್ಟ ಚಿತ್ರ ಬರುವ ನೋಡಿದಾಗಲೇ ಅಂತ ಹೇಳಿದ್ರು. ನೋಡಿದ ಸ್ಪಷ್ಟ ಚಿತ್ರ ಬಂತು, ಟೂ ಲೇಟ್, ಅವನಿಗೆ ಏನೋ ಮಾಡಾಗಿಲ್ಲ. ಆದರೆ ಬದಲಾವಣೆ ಬುದ್ಧಿನೇ ಅವನಿಗಿಲ್ಲ, ಆದ್ದರಿಂದ ಆ ವಿಚಾರವೂ ಬೇರೆ. ಅಂತೂ ಕೊನೆಗೆ ತೀರ್ಮಾನ ಮಾಡಿದ, ನಮ್ಮ ಸೈನ್ಯ ಪಾಂಡವರ ಸೈನ್ಯವನ್ನು ಗೆಲ್ಲಲಿಕ್ಕೆ ಸಮರ್ಥವಾಗಿಲ್ಲ ಅಂತ ತೀರ್ಮಾನ. ಅದರ ಜೊತೆಗೆ ಪಾಂಡವರ ಸೈನ್ಯ ಸಮರ್ಥವಾಗಿದೆ ಅಂತ ಬೇರೆ ತೀರ್ಮಾನ ಮಾಡ, ಕಾರಣಗಳನ್ನು ಕೊಟ್ಟ. ಭೀಷ್ಮಾಭಿರಕ್ಷಿತಂ ಭೀಮಾಭಿರಕ್ಷಿತಂ, ಭೀಷ್ಮ ಭೀಮರ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೆ. ಎರಡು ಭೀಯಿಂದ ಪ್ರಾರಂಭವಾಗತಕ್ಕಂಥ ಪದಗಳೇನೆ, ಇಬ್ಬರು ಪವಿತ್ರವಾದ ವ್ಯಕ್ತಿಗಳೇ, ಇಬ್ಬರು ಮಹಾನುಭಾವರೇ. ಆದರೆ ಭೀಮರ ವಯಸ್ಸು ಭೀಷ್ಮರ ವಯಸ್ಸಿಗೆ ಹೋಲಿಸಿದಾಗ ತುಂಬಾ ಕಡಿಮೆ. ಎಷ್ಟು ಕಡಿಮೆ, ಭೀಮರ ವಯಸ್ಸು ಎಷ್ಟಿರಬಹುದಾಗ ತುಂಬಾ ಯೋಚನೆ ಮಾಡಿರಲಿಕ್ಕಿಲ್ಲ. ತುಂಬಾ ಬಹುಶಃ ಯಾವ ನಾಟಕ ಸಿನಿಮಾದವರು ಕೂಡ ಯೋಚನೆ ಮಾಡಿಲ್ಲ, ಮಾಡಿದರೆ ಈ ಮಾಡಿದ ಆಭಾಸಕ್ಕೆ ಇನ್ನೂ ಜಾಸ್ತಿ ಮಾಡಿಬಿಡ್ತಿದ್ರು. ಅಷ್ಟೇ, ಮಹಾಭಾರತದಂತೆ ಭೀಮರ ವಯಸ್ಸು ಆಗ 71 ವರ್ಷಗಳು. ಭೀಮರ ವಯಸ್ಸು 71, ಈ ಮಾತು ತಿಳ್ಕೊಂಡಾಗ ನಮಗೆ ಸಿನಿಮಾ ನಾಟಕ ನೋಡ್ತಕ್ಕಂತ ಜನ ಹೇಗಿರ್ತಾರೆ, 34 ವರ್ಷ. 70 ವರ್ಷ ಆಗ್ಬಿಟ್ರೆ ಜನ ನೋಡ್ಲಿಕ್ಕೂ ಬರ್ಲಿಕ್ಕಿಲ್ಲ, ಜನ ನೋಡ್ಲಿಕ್ಕೂ ಬರ್ಲಿಕ್ಕಿಲ್ಲ, ಸಿನಿಮಾ ನಾಟಕ ಉಳಿಯಲಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ವಸ್ತುಸ್ಥಿತಿ ಅದು. 71 ವರ್ಷ ಭೀಮನಿಗ, ಧರ್ಮರಾಜನಿಗೆ 72 ವರ್ಷಗಳು, ಅರ್ಜುನಿಗೆ 70 ವರ್ಷ, ಯುದ್ಧನಿಗೆ 70 ವರ್ಷ 5 ತಿಂಗಳು ಆ ಯುದ್ಧದ ಕಾಲಕ್ಕೆ. ದುರ್ಯೋಧನ ವಯಸ್ಸು ಕೂಡ 71 ವರ್ಷನೇ, ಭೀಮನಿಗಿಂತ ಒಂದು ದಿವಸ ದೊಡ್ಡವರಷ್ಟೇ ವಯಸ್ಸಿನಲ್ಲಿ, ಒಂದು ದಿವಸ ಮಾತ್ರ ದೊಡ್ಡವರು. ಅಂದ್ರೆ ಇವತ್ತಿನ ಕಾಲ ಮುದುಕ ಯುದ್ಧ ನಮ್ಮ ಲೆಕ್ಕ ಪ್ರಕಾರ ಮುದುಕ ಯುದ್ಧ ಲೆಕ್ಕ. ಆದರೆ ಅವರ ಶಕ್ತಿ, ಅವರ ದೇಹದಾರ್ಢ್ಯ ಹೇಗಿತ್ತು ಅಂದ್ರೆ ಯಾವ ತರುಣನು ಊಹಿಸಲಕ್ಕೂ ಸಾಧ್ಯ ಇಲ್ಲ ಅಂತ ಶಕ್ತಿ. ಇವತ್ತು ವಯಸ್ಸಿನ ಒಂದು ಒತ್ತಡಕ್ಕೆ ನಾವು ಒಳಗಾಗದನ್ನು ಕಂಡುಕೊಂಡವರನ್ನು ಅನಿಸಿದೆ ಅಷ್ಟೇ. ಆದರೆ ನಿಜವಾದ ಯೋಗ್ಯತೆ ಇದ್ದವರಿಗೆ ವಯಸ್ಸಿನ ಪರಿಕಲ್ಪನೆ ಏನೂ ಮಾಡಲಿಲ್ಲ ಅಂತ ಅದು ಮಹಾಭಾರತದ ಯುದ್ಧದಿಂದ ಗಮನಿಸಬೇಕಾದ ಅಂಶ. ಬೇರೆ ಕೆಲಸಗಳಿಗೆ ಇರಲಿ, ಯುದ್ಧಕ್ಕಂತೂ ಶಕ್ತಿ ಬೇಕೇ ಬೇಕಲ್ಲ. ಬರೀ ವಾಗ್ಯುದ್ಧಕ್ಕಾದ್ರೆ 90-92 ಮಾತಾಡಬಹುದು ಬೇಕಾದ್ರೆ. ಆದರೆ ದೇಹದ ಅಂತ್ಯವನ್ನೇ ಅವಲಂಬಿಸಿರತಕ್ಕಂತಹ ಯುದ್ಧ, ಈ ಒಂದು ಭಯಂಕರವಾದ ಶಸ್ತ್ರಾಸ್ತ್ರಗಳ ಯುದ್ಧಕ್ಕೆ ಅವರ ವಯಸ್ಸು ಅಡ್ಡಿಯಾಗಿಲ್ಲ ಅಂದ್ರೆ ನಿಜವಾಗಲೂ ಭಾರಿ ಆಶ್ಚರ್ಯ. ನಾವು ಹೊಸ ಕಾಲಮಾನದ ಚಿತ್ರ ನಮ್ಮ ತಲೆ ಬರದೆ ಹೋದ್ರೆ ನಂಬಲಿಕ್ಕೆ ಆಗೋದಿಲ್ಲ. ಆದರೆ ಯಾವುದೇ ನಂಬಿಕೆಗಿಂತ ಸದೊಡ್ಡ ಸತ್ಯ ಅದಾಗಿತ್ತು. ಅಲ್ಲಿ ಹೇಳ್ತಾ ಇದ್ದಾನೆ, ಇಂಥ ಒಂದು ಸೈನ್ಯದಲ್ಲಿ ಭೀಷ್ಮರ ವಯಸ್ಸು 800 ವರ್ಷಗಳು, 800 ವರ್ಷಗಳು. ಅವರಿಗೆ ಭೀಮನಿಗೆ 71 ಅಂತ ಹೇಳಿದ್ರೆ ಅವರಿಬ್ಬರು ಕಪ್ಪರೆ ಮಾಡಿದಾಗ ಭೀಮ ಭಾರಿ ಚಿಕ್ಕ ವ್ಯಕ್ತಿಯಾಗಿಬಿಡ್ತಾರೆ, ವಯಸ್ಸಿನೊಳಗೆ ಭಾರಿ ಚಿಕ್ಕದಾಗಿದೆ. ಆದ್ರೆ ಯೋಗ್ಯತೆಯೊಳಗೆ ಯಾವ ಭೀಷ್ಮರವರು ಸರಿಗಟ್ಟೋದಿಲ್ಲ, ಮುಂದೆ ಹೇಗೆ ನೋಡ್ತೇವೆ ಅದನ್ನ ಅಡಿಗಿರಿ. ಮತ್ತೆ ಇಡೀ ಮಹಾಭಾರತದಲ್ಲಿ ಹಿಂದೆ 1 ಸಾರಿಯೂ ಕೂಡ ಭೀಷ್ಮಾದಿಗಳಿಗೆ ಮಾಡದೇ ಇರತಕ್ಕಂಥ ಪ್ರತಿಕಾರಿಗಳು ವಿಭಜನೆ ಮಾಡಿದ್ದಾರೆ. ತುಂಬಾ ಜನ ಮಹಾಭಾರತವನ್ನು ಸರಿಯಾಗಿ ನೋಡಿದವರಿಗೆ ಭೀಮರ ಇತಿಹಾಸ ಎದ್ದು ಕಾಣುತ್ತದೆ. ಮೇಲ್ನೋಟದ ಕಥೆಯಂತೇನೆ ಭೀಮನ ತಮ್ಮ ಶಕ್ತಿ ಸರಿಯಾಗಿ ಮಹಾಭಾರತದಲ್ಲಿಲ್ಲ. ಕೃಷ್ಣನನ್ನು ಬಿಟ್ಟರೆ ಭೀಮಸೇನ ಸಮೋಹಾಸ್ತಿಯ ಮತ್ತು ಸತ್ಯವಾದ ಮತ್ತು ಅಷ್ಟು 10 ದಿವಸಕ್ಕೇನೆ ಹಾಗೆ ಹುಟ್ಟಿರಲಿಕ್ಕೆ ಹೇಳಿರಬಾರ. ಅದನ್ನು ನೋಡಿದ್ರೆ 16-17 ವರ್ಷದ ಹಿನ್ನೆಲೆಯಲ್ಲಿ ಪ್ರಮಾಣ ಕೋಟೆ ಮುಡುಗಡೆಗೆ ಸುಡುಕಿದ್ದು, ಕಾಲಕೋಟೆಗಳು ಜೀರ್ಣ ಮಾಡಿಕೊಂಡಿದ್ದು. ಸುಮಾರು 25-26 ಸರಿ ಸುಮಾರಿಗೆ ಅರಗಿನ ಮನೆಯನ್ನ ಸುಟ್ಟಿದ್ದು. ಅದೇ ರಾತ್ರಿ ಹಿರಿಂಬಾಸುರನನ್ನು ಕೊಂದಿದ್ದು. ಕೆಲವೇ ದಿವಸಗಳ ಅನಂತರ, ಕೆಲವು ತಿಂಗಳ ಅನಂತರದಲ್ಲಿ ವಾತಾವರಣ ಸಂಹಾರ ಮಾಡಿದ್ದು. ಅವರೆಲ್ಲ ದಾಖಲೆಯ ವೀರಗಳವರೆಲ್ಲ ಹಿಡಿಂಬಾಸರ ಬಕಾಸರ ಮೊದಲಾದವರೆಲ್ಲ ಬಕಾಸುರನ್ನು ಗೆಲ್ಲಲಿಕ್ಕೆ ಮಾಂಧಾತ ರಾಜನಿಗಾಗಿ ಗೆಲ್ಲುವನು, ಭರತ ಚಕ್ರವರ್ತಿಗಾಗಿ ಗೆಲ್ಲುವನು. ಕೋಟ್ಯಂತರ ವರ್ಷಗಳ ಕಾಲ ದೇಶವನ್ನು ಕಾಡಿದ್ದ ಮಹಾದುಷ್ಟ ಅವರು ಬಕಾಸುರ. ಅಂಥವನ್ನೆಲ್ಲ ಬರೀ ಕೈಯಿಂದ ಕೊಟ್ಟಿದ್ದ ಜೀವನ ಸಾಹಸ ಬೇರೆ ಇರೋದವನ್ನೆಲ್ಲ ಬರೀ ಕೈಯಿಂದ ಕೊಡುತ್ತಾನೆ. ದಿವಸೇನ ಬಹುಯುದ್ಧಗಳೆಲ್ಲ ಬರೀ ಕೈಯನ್ನು ಮಾತ್ರ ಅವಲಂಬಿಸಿದ ಯುದ್ಧಗಳು. ಅಂತ ದಾಖಲೆಯನ್ನು ಹನುಮಂತನ ಹೊರತು ಯಾರನ್ನೇ ಹನುಮಂತರ ಅವರು ನೀಹಿ ಬರಬಹುದ ಮಾತನ್ನ ಹನುಮಂತನ ಬಗ್ಗೆ ಕೇಳಿದರೆ ರಾಮಾಯಣದಲ್ಲಿ ಹನುಮಂತ, ಮಹಾಭಾರತದಲ್ಲಿ ಭೀಮಸೇನೆ, ಅವರಿಬ್ರು ಒಂದೇ ಇನ್ನೊಂದು ಅಷ್ಟೇ. ಹನುಮಂತನಿಗೆ ಭೀಮ ಸರಿಗಟ್ಟದ ಅನ್ನಬಾರದು, ಹನುಮಂತನೇ ಭೀಮಸೇನಾದ್ದರಿಂದ ನಂಬಿರುತ್ತದ ಮತ್ತೆಗೆ ಅವಕಾಶವೇ ಇಲ್ಲ, ನಮ್ಮಲ್ಲೇ ಬೇಕಾದಂತ ಕಟ್ಟ. ಹೀಗೆ ಭೀಮನ ವಲಯ. ಆದರೆ ಭೀಷ್ಮರದು ಅಷ್ಟು ಉನ್ನತ ಇರ್ತಿತ್ತವಲ್ಲ, ಅವರು ಮಾನ್ಯತೆ ಎಲ್ಲ ಹೊಂದಿದ್ದಾರೆ, ಆದ್ರೆ ಭೀಮನ ಮಟ್ಟಕ್ಕೆ ಇರತಕ್ಕಂತ ಮಾನ್ಯತೆಯಲ್ಲ. ದುರ್ಯೋಧನನು ಕಣ್ಣಾರೆ ಕಂಡಿದ್ದಾನೆ. ಉತ್ತರ ಗೋಗ್ರಹದ ಕಾಲಕ್ಕೆ ಭೀಷ್ಮಾದಿಗಳ ಹಿರಿಮೆ ಏನಾಯಿತು ಅಂದ ಮೇಲೆ ಭೀಷ್ಮರ ಎತ್ತರ ಭೀಮನಿಗೆ ಸರಿಸಾಟಿ ಆಗ್ತಕ್ಕಂಥದ್ದಲ್ಲ. ಹೋಗಿ ಇನ್ನೊಬ್ಬರು ಮಾಡೋಣ ಅಂತ ಕೇಳಿದ್ರೆ ಅವರೇ ನೆಕ್ಸ್ಟ್ ಅವೈಲೇಬಲ್ ಅವರು ಪಾಪ ಅವ್ರು ನೋಡಿ ಅವರ ಸ್ಥಿತಿ ಹೀಗಿಟ್ಟ ಮೇಲೆ ಮುಂದೇನು ಮಾಡುವುದು. ಈ ಗೊಂದಲ ಅವನನ್ನು ಕಾಣ್ತಾ ಇದೆ. ಭೀಷ್ಮರಿಗಿಂತ ಉತ್ತಮರಿಲ್ಲ ಅಂತ ತಿಳ್ಕೊಂಡಿದ್ದಕ್ಕೆ ಅವನು ಪ್ರಥಮ ಸೇನಾಧಿಪತ್ಯವನ್ನು ಅವರಿಗೇನೆ ಕೊಟ್ಟಿದ್ದೀನಿ. ಅದೆಲ್ಲ ಯೋಚನೆ ಮಾಡಬೇಕು. ಆದರೆ ಇನ್ನೂ ಕೆಲವು ವಿಚಾರವಾದ ಅಂಶ ಇದೆ. ಅಲ್ಲೂ ದುರ್ಯೋಧನ ಸರಿಯಾಗಿ ವಿಚಾರ ಮಾಡಿಲ್ಲ, ಸ್ವಲ್ಪ ಯೋಚನೆ ಮಾಡಬೇಕು. ಅಶ್ವತ್ಥಾಮಾ ವಿಕರ್ಣಶ್ಚ ಪಟ್ಟಿ ಮಾಡ್ತಾ ಇದ್ದ ನನ್ನ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಅಂತೇಳಿ ದುರ್ಯೋಧನನಿಗೆ ಇನ್ನು ಪಾಂಡವರ ಸೇನೆಯನ್ನು ಲೆಕ್ಕ ಹಾಕಬೇಕಾದ್ರೆ ಕೃಷ್ಣನನ್ನೇ ಬಿಟ್ಟರು.